ಅವರಿಗೆ ಸ್ವಲ್ಪ ಜೋರು ಮಾಡಿಬಿಟ್ರೆ ತಲೆ ಬಾಯಿ ಬಿಡ್ತಾರೆ ತಿಳ್ಕೊಂಡ್ಬಿಡ್ತಾರೆ. ಸ್ವಲ್ಪ ಬಾಯಿ ಜಾಸ್ತಿ ಟೋನ್ ಜಾಸ್ತಿ ಮಾಡಿದ ತಕ್ಷಣ ಈಡಾಗಿ ಬಿಡ್ತಾರೆ. ಆದ್ರೆ ಅದಕ್ಕೆ ಈಡಾಗಿಲ್ಲ ಅವನಿಗೆ, ಅವನಿಗೆ ಗೊತ್ತಿಲ್ಲ ಅದು ದೊಡ್ಡ ಉದ್ದೇಶ ಇದೆ. ಅದಕ್ಕೋಸ್ಕರ ಕೊಟ್ಟರು ಅಷ್ಟು ಇಂಟರ್ವ್ಯೂ ಹೋಗಬೇಕಾಗಿದೆ ಮಾತಾಡೋದಕ್ಕೆ ಕೂತ್ಕೊಂಡ್ರೆ ಇಂಟರ್ವ್ಯೂ ಟೈಮ್ ಲೇಟ್ ಆಗುತ್ತೆ ಅಷ್ಟೇ. ಅವನಿಗೆ ಅದು ಗೊತ್ತಿಲ್ಲ, 10 ರೂಪಾಯಿ ಬದಲು ಜಾಸ್ತಿ ಕೇಳಿದ ಕೊಟ್ಟು ಹೋಗ್ಬಿಡ್ತಾರೆ. ಇವ್ನು ವೀಕ್ ಪರ್ಸನ್ ಅಂತ ತಿಳ್ಕೊಂತಾರೆ, ಅಲ್ಲ ಗುರಿ ಬೇರೆ ಇದೆ ಅಂತ ಹಾಗೆ ಮಾಡ್ತಾರೆ ಅಷ್ಟೇ. ಮತ್ತೆ ಅದು ತಿಳ್ಕೊಂಡ್ಬಿಟ್ಟಲ್ಲ ಅಂತ ಕೇಳಿದ್ರೆ ಜನ ಏನೇನೋ ತಿಳ್ಕೊತಾರೆ ಅಂತ ನಾವು ಹಾಗೆ ಬದುಕಲಿಕ್ಕಾಗತ್ತಾ? ಅದು ಸಾಧ್ಯ ಇಲ್ಲ. ನಮ್ಮ ಗುರಿ ನಮಗೆ ನಾಳೆ ಗೊತ್ತಾಗುತ್ತೆ, ನಮ್ಮ ಸಾಧನೆ ಮಾಡಿದ ಗೊತ್ತಾಗುತ್ತೆ. ಓಹೋ ನಾ ಏನೋ ತತ್ ತಿಳ್ಕೊಂಡು ಆ ತಿಳ್ಕೊತಾರ ಅವರು. ಆದ್ರೆ ಆಗ ನಾವು ಅದಕ್ಕೆಲ್ಲ ಯೋಚನೆ ಮಾಡ್ತಾ ಕೊಡಬಾರ್ದು. ಕಂಡವರಿಗೆ ಅದನ್ನು ಭಾರಿ ಗ್ರೇಟ್ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕಾಗಿಲ್ಲ. ನಮ್ಮ ಸಾಧನೆಯಲ್ಲಿ ನಮ್ಮ ಗ್ರೇಟ್ನೆಸ್ ತೋರಿಸಬೇಕೆ ಹೊರತು ಬರೀ ಗಲಾಟೆಯಲ್ಲಿ ತೋರಿಸಲು ಯಾವ ಜಾಣತನ ಇಲ್ಲ. ಅರ್ಜುನ ಇಷ್ಟು ಖಚಿತವಾದಂತಹ ಸಾಧನೆ ಮಾಡ್ತಾ ವ್ಯರ್ಥ ಕಲಹ ಬಲಿಚ್ಛನ್, ವ್ಯರ್ಥ ಕಲಹವನ್ನು ಅವಾಯ್ಡ್ ಮಾಡಿ ಮುಂದೆ ಹೊರಟಂತೆ. ಹಾಗೆ ಹೋಗ್ತಾ 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 ಅನೇಕ ಅನೇಕ ಬೆಟ್ಟಗಳನ್ನ ಗುಡ್ಡಗಳನ್ನ ದಾಟ್ತಾನೆ, ಮುಂದೆ ಹೋಗ್ತಾನೆ. ಭರತ ಖಂಡದ ಆ ಯಾರು ಅರ್ಜುನ ಮುಂದೆ ಹೋಗಲಕ್ಕೊಂದು ಅನುಕೂಲ ಏನಿತ್ತು ಗೊತ್ತೇನು? ತುಂಬಾ ಜನ ಪ್ರಶ್ನೆ ಮಾಡಿಬಿಡುವುದು, ಹಿಮಾಲಯ ಪದ ರಥ ಹೋಗುತ್ತಾ? ಹಿಮಾಲಯ ಪದ ರಥ ಎಲ್ಲ ಹೋಗ್ಲಿಕ್ಕೆ ಬರುತ್ತಾ ಅಂತ ಕೇಳಿದ್ರೆ ಅದು ದಿವ್ಯ ರಥ, ಅದು ಅಗ್ನಿದೇವರು ಕೊಟ್ಟ ರಥ, ಅದರಿಂದ ಹೋಗ್ತಕ್ಕೆ ಸಾಧ್ಯವಾಗಿತ್ತು. ಅದಕ್ಕೆ ಅರ್ಜುನ ಕೇಳಿದ್ದ, ರಥ ಎಲ್ಲಿ ಸಮುದ್ರದ ಮೇಲೆ ಹೋಗ್ತಾ ಇತ್ತು ಅಂತ. ಬೇಕಾದ ಅರ್ಜುನ ರಥ ಸಮುದ್ರದ ಮೇಲೆ ಹೋಗ್ತಾ ಇತ್ತು. ಭಗವದ್ಗೀತೆ ಮಾತನ್ನ ವರ್ಣನೆ ಮಾಡ್ತಾ ಹೇಳ್ತಾರೆ, ಅರ್ಜುನ ಕೂತ ರಥ ಹೇಗಿತ್ತು ಅಂದ್ರೆ, ತತಶ್ವೇತ ಹಯೈರ್ ಯುಕ್ತೆ ಮಹತಿ ಚಂದನೆಯ ಸ್ಥಿತೌ ಮಾಧವ ಪಾಂಡವಶ್ಚೈವ ದಿವ್ಯವು ಶಂಖವು ಪ್ರದದ್ಮಧು. ಮಹತಿ ಚಂದನೆಯ ಸ್ಥಿತೌ, ಬಹಳ ದೊಡ್ಡದಾಗಿರ್ತಕ್ಕಂಥ ರಥ, ರಾವದೇವರು ಕೂತು ಯುದ್ಧ ಮಾಡಿದ ರಥ ಅದು. ಅಂದ್ಮೇಲೆ ಸಾಮರ್ಥ್ಯ ಎಷ್ಟಿರ್ಬೇಕು ಲೆಕ್ಕ ಹಾಕಿ? ಅರ್ಜುನನಿಗೆ ಯಾವ ಅಡೆತಡೆಗಳು ಇಲ್ಲ. ಎಲ್ಲಿ ಬೇಕಾದ್ರೂ ಆಕಾಶದಲ್ಲಿ ಬೇಕಾದ್ರೂ ಹರತಕ್ಕಂತ ರಥ, ಸಮುದ್ರದ ಮೇಲೆ ನಡೀತಕ್ಕಂಥ ರಥ, ಬೆಟ್ಟಗ ಗುಡ್ಡಗಾಡುಗಳು ಹೋಗ್ತಕ್ಕಂಥ ರಥ, ಇಷ್ಟೆಲ್ಲ ಇದ್ದಿದ್ರಿಂದ ಅರ್ಜುನ ನಕಲ ಸಹದೇವರಿಗೆ ಏನು ಸಾಧ್ಯ ಇರಲಿಲ್ಲ, ಅದನ್ನೆಲ್ಲ ಸಾಧನೆ ಮಾಡ್ಕೊಂಡ್ಬಿಡ್ತಾನೆ. ಆದರೆ ಕೀಚಕಾದಿಗಳಂತ ಮಹಾದುಷ್ಟರಿರೋದಿಲ್ಲ, ಅದರಿಂದಾಗಿನೇ ಅದು ಅರ್ಜುನನಿಗೆ ಆ ಸಮಸ್ಯೆ ಆಗೋದಿಲ್ಲ. ಡಿಸ್ಟೆನ್ಸ್ ಮೊದಲಾದರೂ ಅರ್ಜುನ ಅಡ್ಡಿ ಆಗೋದನ್ನು ಗೆದ್ಕೊಂಡ್ಬಿಡ್ತಾನೆ. ಆದರೆ ಭೀಮ ಹೋದ ದಿಕ್ಕಿನಲ್ಲಿ ಮಾತ್ರ ಕೀಚಕ ಮೊದಲಾದವರು ಇರ್ತಾರೆ. ಕೀಚಕ ಎಂಥ ದುಷ್ಟ ಅವನು, ವಿರಾಟ್ ರಾಜನಿಗೆ ಬದ್ಧು ಅವನು. ಅವನ ತಮ್ಮದ 105 ಜನ, ಒಟ್ಟು 106 ಜನ ಕೀಚಕರುಗಳು, ಇವರು ಕೀಚಕರು ಉಪಕೀಚಕರು. ಅಷ್ಟು ಜನಗಳನ್ನು ಸೋಲಿಸಿ ಭೀಮಸೇನ ತಂದಿದ್ದು, ಎಷ್ಟು ಶಕ್ತಿ ಇರಬೇಕು ಲೆಕ್ಕ ಹಾಕಿ? ಕೀಚಕರ ಒಬ್ಬ ಕೀಚಕರನ್ನು ಗೆಲ್ಲಬೇಕಾದ್ರೆ ಎಷ್ಟು ಕಷ್ಟ ಅಂತ ಮುಂದೆ ದುರ್ಯೋಧನ ಹೇಳ್ತಾನೆ. ಆಯನ ಕಾಲದ ಮಹಾಮಹಾ ಬಲಶಾಲಿಗಳಲ್ಲಿ 4 ಜನ ಭಾರಿ ಪ್ರಧಾನ ಅಂತೆ. ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾನು ಶುಶ್ರೂಮಃ. ಭೀಮಸೇನ ನಂಬರ್ 1, ಆಮೇಲೆ ಬಲರಾಮದೇವರು, ಆಮೇಲೆ ಶಲ್ಯರಾಜ, ಆಮೇಲೆ ಕೀಚಕ. ಐನೇ ಅದಕ್ಕೆ ಕಂಪೇರ್ ಮಾಡಕ್ಕೆ ಇಲ್ಲುವಂತೆ. ಅಂತಹ ಕೀಚಕನನ್ನು ಅನಾಯಾಸವಾಗಿ ಗೆದ್ದಿದ್ದು ಭೀಮಸೇನ. ಅವನ ತಮ್ಮಂದಿರ ಸಮೇತ ಗೆದ್ದಿದ್ದು ಭೀಮಸೇನ. ಕರ್ಣ ಯುದ್ಧಕ್ಕೆ ಬರ್ತಾನೆ ಭೀಮಸೇನ ಮೇಲೆ, ಕರ್ಣನ ಭೀಮಸೇನ ಸೋರಿಸ್ತಾನೆ. ಮಹಾಭಾರತ ಓದಬೇಕು. ಕರ್ಣನಿಗಾಗಿ ಏನಿದೆ ಗೊತ್ತಾ? ಕವಚ ಇದೆ, ಕುಂಡಲ ಇದೆ, ಎಲ್ಲ ಇದೆ. ಭೀಮನ ಮುಂದೆ ಏನು ಲೆಕ್ಕನೇ ಇಲ್ಲ. ಅಂದ್ರೆ ಭೀಮಸೇನ ಎಷ್ಟು ದೊಡ್ಡ ವ್ಯಕ್ತಿ ಅಂತ ಹೇಳೋದಕ್ಕೆ ಆತನ ದಿಗ್ವಿಜಯ ಕಾಲಕ್ಕೆ ನಡೆದ ವೈಭವವನ್ನು ಗಮನಿಸಬೇಕು. ಅರ್ಜುನ ಆ ರೀತಿ ಎಂದೂ ಕರ್ಣನನ್ನು ಗೆದ್ದಿಲ್ಲ. ಕವಚಕುಂಡಲ ಇದ್ದ ಕಾಲಕ್ಕೆ ಈ ರೀತಿ ಕಪ್ಪ ಕಾಡಕ್ಕೆ ಕೊಡೋ ರೀತಿಯಲ್ಲಿ ಗೆದ್ದಿಲ್ಲ. ದ್ರೌಪದಿ ಸ್ವಯಂವರಿಗಾಗಿ ಗೆದ್ದ ಸ್ವಲ್ಪ ಗಲಾಟೆ ಆಯ್ತು, ಹೊರಟಾವೆಲ್ಲ ಬೇರೆ ಮಾತು. ಆದ್ರೆ ಸರೆಂಡರ್ ಆಗಬೇಕು. ಕಪ್ಪ ಕಾಡಿಗೆ ಕೊಡೋದು ಅಂದ್ರೆ ಏನೀಗ? ಸರೆಂಡರ್ ಆಗಬೇಕು. ಕರ್ಣ ಆದ ಭೀಮಸೇನಿಗೆ, ಅರ್ಜುನಿಗೆ ಆಗ್ತಿರಲಿಲ್ಲ. ಇದೆಲ್ಲ ಯೋಚನೆ ಮಾಡಿದರೆ ಭೀಮನ ಬಲದ ನಿಜವಾದ ಮುಖವನ್ನ ಮಹಾಭಾರತ ಹೇಗೆ ಹೇಳಿದೆಯೋ ಹಾಗೆ ಜನ ತಿಳಿದಿಲ್ಲ. ಅದೇನು ದೊಡ್ಡ ಆ ಪಾತ್ರಕ್ಕಾದ ದೊಡ್ಡ ಒಂದು ಅನ್ಯಾಯ. ಉಳಿದವರು ಯಾರೂ ಬರೀಲೂ ಇಲ್ಲ. ಇದೇ ಕಚೇರಿ ಮಹಾಭಾರತ ಬರೀಬೇಕಾದ್ರೆ ಪಂಪ ಬರೀಲಿಲ್ಲ, ಕುಮಾರವ್ಯಾಸ ಬರೀಲಿ, ಯಾರೂ ಬರೀಲೇ ಇಲ್ಲ. ಇದನ್ನು ಭೀಮಸೇನನ ದಿಗ್ವಿಜಯವರು ಹಾರಿಸಿಬಿಡ್ತಾರೆ. ಸುಮ್ಮನೆ ಏನೋ ಸಾಮಾನ್ಯ ಕಾಟಾಚಾರವನ್ನು ತಿಳ್ಕೊಂಡ್ಬಿಡ್ತಾರೆ. ಎಷ್ಟು ಅತ್ಯದ್ಭುತವಾದ ಸಾಹಸದ ಕಥೆ ಭೀಮಸೇನ ಮಾಡಿತ್ತು. ಆದ್ರೆ ಅರ್ಜುನ ಮಾತ್ರ ತನಗೇನು ಸಾಧ್ಯ ಇತ್ತು ಅದನ್ನೆಲ್ಲ ತನಗೆ ಯಾವ ಮಟ್ಟದಲ್ಲಿ ಸಾಧ್ಯವೋ ಅದನ್ನು ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದಾನೆ. ಆತನ ದಿಗ್ವಿಜಯ ಭಾರಿ ದೊಡ್ಡದೇನೆ. ಆದ್ರೆ ಭೀಮನಿಗೆ ಹೋಲಿಸಿದಾಗ ಮಾತ್ರ ಕಡಿಮೆ ಆಗುತ್ತೆ ಅನ್ನೋದನ್ನ ಅಲ್ಲಗಳಲ್ಲಿ ಸಾಧ್ಯವೇ ಇಲ್ಲ. ಅಷ್ಟು ಮಾಡಿದನಂತೆ. ಅಷ್ಟೆಲ್ಲ ಮಾಡಿ ಧನದ ರಾಶಿಯ ಸಮೇತ ಅರ್ಜುನನು ವಾಪಸ್ ಬಂದ. ದೊಡ್ಡ 2ನೇ ಘಟ್ಟ ಮುಗಿತು. ಈ ಕಡೆಗೆ ನಕುಲ ಸಹದೇವರು, ಸಹದೇವ ದಕ್ಷಿಣ ದಿಕ್ಕಿಗೆ ಹೊರಟ, ಲಾಂಗ್ ಡಿಸ್ಟೆನ್ಸ್ ಅದು. ಒಂದು ಎಲ್ಲ ಬಂದು ಬಂದು ಗೆದ್ಕೋತ ಬಂದ. ಆತನೇನ್ ಪ್ಲಸ್ ಪಾಯಿಂಟ್ ಏನು ಗೊತ್ತೇನು? ಭೀಮನ ತಮ್ಮ, ಅರ್ಜುನನ ತಮ್ಮ, ಇದೇ ಆತನ ಪಾಯಿಂಟ್ಗಳು ಭಾರಿ ದೊಡ್ಡದು. ಯಾಕಂದ್ರೆ ಮಠಗಳಲ್ಲಿ ಅದರ ಮೇಲೆ ಮೆರಿತಾ ಇರ್ತಾರೆ. ಇಷ್ಟು ಬೇರೆ ಇರೋದಿಲ್ಲ, ಆತ ಅರ್ಹತೆಗಳು ಏನಿರೋದಿಲ್ಲ, ಅಷ್ಟೇ ಅರ್ಹತೆಗಳು. ಯಾರಿಗೆ ಭಾರಿ ಬೇಕಾದವರು ತಾನೆ ಮೆರಿತಿರ್ತಾರೆ. ಆದ್ರೆ ನಕಲ ಸಹದೇವರು ಅದನ್ನ ದುರುಪಯೋಗ ಮಾಡಿಕೊಂಡ ಭಾರಿ ವಿಷಯ. ಸದುಪಯೋಗ ಮಾಡ್ಕೋತಾರೆ ಅಷ್ಟೇ, ಯಾವುದೋ ಕೆಲಸಕ್ಕೆ ಉಪಯೋಗ ಮಾಡ್ಕೊಳ್ಳೋದಲ್ಲ. ಮಠದವ್ರ ಕಡೆ ಸಿನಿಮಾ ಟಿಕೆಟ್ ತಗೊಂಡ್ರೆ ಮಠದವ್ರು ರಾವ್ ಅಂತ ಹೇಳಿಬಿಟ್ಟು ಮಠದವ್ರು ಸಿನಿಮಾ ಕೊಡೋ ಮಠದವ್ರು ಯಾಕೆ ಆಗ್ತಾರೆ? ಈ ಮಧ್ಯೆ ಸಿನಿಮಾ ಟಿಕೆಟ್ ಕ್ಲಬ್ಗೂ ಮಠದವ್ರು ಅಂತ ಕ್ಲೇಮ್ ಮಾಡೋದಲ್ಲ, ಒಳ್ಳೆ ಯಜ್ಞಯಾಗಿ ಕ್ಲೇಮ್ ಮಾಡೋದು ಭಾರಿ ದೊಡ್ಡ ಸ್ಥಿತಿ ಅದು. ಒಂದು ನಮ್ಮ ವಂಶದ ಹಿರಿಮೆ ಹೇಳ್ಕೊಳ್ಳೋದು ತಪ್ಪಲ್ಲ, ದೊಡ್ಡವರ ಸಂಬಂಧ ಹೇಳ್ಕೊಂಡ್ರೆ ಏನೂ ತಪ್ಪಲ್ಲ. ಒಳ್ಳೆ ಸಾತ್ವಿಕ ಗುರಿ ಸಾಧನೆಗೆ ಉಪಯೋಗಿಸಬೇಕೇ ಹೊರತು ಅದನ್ನು ಸೆಲ್ಫಿಶ್ ಎಂಡ್ಗೆ ಉಪಯೋಗಿಸ್ಬಾರ್ದು. ನಕುಲ ಸಹದೇವ ನಕುಲ ಇಬ್ಬರು ಕೂಡ ಸಾರ್ಥಕ ಉಪಯೋಗಿಸ್ತಾರೆ. ಅವರ ಹೆಸರು ಕೇಳಿದ್ರೆ ಸಾಕು ಜನಗಳು ಇವ್ರು ಏನೋ ಹೆಚ್ಚು ಕಡೆ ಮಾಡಕ್ಕೆ ಹೋದ್ರೆ ಅವ್ರು ಬಂದೇ ಬರ್ತಾರೆ ಅಂತ ಗೊತ್ತಾದ್ರಿಂದಾಗಿನೆ ಕಪ್ಪ ಕಾಣಿಕೆ ರಾಶಿ ಹೆಚ್ಚುದ್ದ ಮಾಡೋ ಪ್ರಸಂಗ ಬರಲೇ ಇಲ್ಲ ಆತನಿಗೆ. ಅನಾಯಾಸವಾಗಿ ಗೆದ್ಕೊಂಡು ಬರ್ತಾನೆ. ಆತನ ಕೊನೆ ಬಂದ ಸಮಸ್ಯೆ ಅಂದ್ರೆ ಸಮುದ್ರ ಬಂತು, ಎಂಡ್ ಬಂತ ಕಡೆಗೆ, ದಕ್ಷಿಣ ಸಮುದ್ರ. ರಾಮೇಶ್ವರಕ್ಕೆ ಹೋಗ್ಬೇಕಲ್ಲ, ಅಲ್ಲಿಂದ ಮುಂದೆ ನಾವಾದ್ರೆ ಸ್ಟಾಪ್ ಆಗಿಬಿಡ್ತೇವೆ. ಆದ್ರೆ ಅವ್ರದ್ದು ಆಗಲ್ಲ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮುಂದೆ ಹೋಗಲೇಬೇಕು. ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಏನ್ ಮಾಡ್ಬೇಕು? ಅರ್ಜುನರ ರಥ ರಥ ಅಲ್ಲ ಅವನದು, ಸಹದೇವದ್ರ ಅರ್ಜುನರ ರಥ ರಥ ಅಲ್ಲ. ಇನ್ನು ಹೋಗ್ಬೇಕು ಅಂತ ಅಪೇಕ್ಷೆ, ಅಲ್ಲಿ ಏನೂ ಇಲ್ಲ ಅಂತ ತಿಳ್ಕೊಳ್ಳಿಲ್ಲ. ರಾವಣ ಒದ್ದವರಿಗೆ ಗೊತ್ತು ಅಲ್ಲಿ ಲಂಕಾಪಟ್ಟಣ ಇದೆ. ಇಲ್ಲ, ರಾವಣ ಇಲ್ಲ, ವಿಭೀಷಣ ಇದ್ದಾನೆ, ರಾಜ್ಯ ಆಡ್ತಾ ಇದ್ದಾನೆ ಈಗ. ಅವ್ರ ಚಿರಂಜೀವಿಗಳಲ್ಲಿ ಒಬ್ಬ. ಅಂದ ಮೇಲೆ ಅಲ್ಲಿಗೆ ಹೋಗಿ ಅವನಿಂದ ಕಪ್ಪು ಕಾಣಿಕೆ ತರಬೇಕು. ಈಗ ನಮಗೆ ಒಂದು ಹೊಸ ವಿಷಯ ಗೊತ್ತಾಯ್ತು. ವಿಭೀಷಣ ಚಿರಂಜೀವಿ ಅಂತ ಕೇಳಿದ್ವಿ, ರಾಮದೇವರು ಕೊಟ್ಟಿದ್ದನ್ನು ಕೇಳಿದ್ವಿ. ಸುಮ್ಮನೆ ಕಥೆಯಾಗಿ ಉಳಿಲಿಲ್ಲ, ಮಹಾಭಾರತ ಕಾಲಕ್ಕೆ ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತಾರೆ. ಅದನ್ನು ಮಹಾಭಾರತದ ವಿಭೀಷಣ ಇದ್ದ, ಸಹದೇವ ಅಲ್ಲಿ ಹೋಗಬೇಕು, ಹೋಗೋದು ಕಷ್ಟ ಇದೆ, ಏನ್ ಮಾಡಬೇಕು ಅಂತ ಯೋಚನೆ ಮಾಡಿದ. ಹೇಗೆ ಹುಟ್ಟಿ ದೇವರು ಸಹಕಾರ ಕೊಡ್ತಾನೆ ನೋಡಿ, ಕಷ್ಟ ಜ್ಞಾಪಕ ಆಯ್ತಂತೆ. ಘಟೋತ್ಕಚ ಹುಟ್ಟಿದಾಗ ಹೊರಟೋಗಿದ್ನಲ್ಲ, ಹೋಗಬೇಕಾದ್ರೆ ಹೇಳಿರ್ತಾನೆ, ನೀವು ಯಾರು ಜ್ಞಾಪಿಸ್ಕೊಂಡ್ರು ಬರ್ತೇನೆ ಅಂತ ಹೇಳಿರ್ತಾನೆ. ನೀವು ಯಾರು ಸ್ಮರಣೆ ಮಾಡಿದ್ರು ಸಾಕು, ಪಾಂಡವರಲ್ಲಿ ಯಾರು ಕರೆದ್ರೂ ನಾನು ಬರ್ತೇನೆ ಅಂತ ಹೇಳಿದ್ದ. ಈ ಜ್ಞಾಪಕ ಆಯ್ತದ, ಎಲ್ಲಿ ಉಪಯೋಗಿಸುತ್ತ ಲೆಕ್ಕ ಹಾಕ್ಬೇಕು. ಇಷ್ಟೊತ್ತು ಎಂತ ಪ್ರಸಂಗವನ್ನು ಉಪಯೋಗಿಸಿಕೊಂಡಿದ್ದಿಲ್ಲ, ಇವತ್ತು ಉಪಯೋಗಿಸಿಕೊಂಡ. ಘಟೋತ್ಕಚ ಅಂತ ಕರೆದ, ಚಿಕ್ಕಪ್ಪ ಅಂತ ಬಂದೇ ಬಿಟ್ಟಾತ. ಭೀಮನ ಮಗ ಅಂದಮೇಲೆ ಇರ್ತೀರಿ, ಚಿಕ್ಕಪ್ಪ ಆಗ್ಬೇಕಲ್ಲ ಕೊನೆಗೆ. ಸಹದೇವನಿಗೆ ಏನ್ ಮಾಡ್ಬೇಕು ಅಂತ ಕೇಳಿದ. ನೋಡಯ್ಯ, ಹೋಗ್ಬೇಕು ನೀನು ಈಗ ಹೋಗಿ ವಿಭೀಷಣ ಹತ್ರ ಹೋಗಿ ರಾಕ್ಷ ಹಾರ್ಲಕ್ ಬರುತ್ತೆ ನಿನಗೀಗ. ಕರೆಕ್ಟ್ ಅಷ್ಟೂರ ಇಲ್ಲಿ, ಅಲ್ಲಿಂದ ಬಂದಿ ಅಂದಮೇಲೆ ಇಲ್ಲಿಂದ ಲಂಕೆ ಹೋದ್ರೆ ಕಷ್ಟ ಅಲ್ಲ. ನೀನು ಹೋಗಿಬಿಟ್ಟು ನನ್ನ ಪರವಾಗಿ ಹೋಗಿ ಪಾಂಡವರ ಆಶ್ರಯಾಗ ಅಂತ ಕೇಳಿ ವಿಭೀಷಣನಿಂದ ಕಪ್ಪ ಕಾಣಿಕೆ ತರಬೇಕು ಅಂತ ಹೇಳಿದರಂತೆ. ಘಟೋತ್ಕಚ ಹೊರಟೇ ಬಿಟ್ಟಂತೆ, ಸಮುದ್ರ ಹಾರದ ಘಟೋತ್ಕಚ ಹೊರಟು ಬಿಟ್ಟ. ಇದು ಬಹಳ ಅಪೂರ್ವವಾದ ಕಥೆ. ಇದು ಸಮುದ್ರವನ್ನು ಹಾರಿ ಲಂಕೆಯನ್ನು ಮುಟ್ಟಿದ ಘಟೋತ್ಕಚ. ಈತ ಯಾರು? ಭೀಮನ ಮಗ. ಭೀಮ ಯಾರು? ಹನುಮಂತನಾಗಿ ಹಾರಿದವನು. ಅಲ್ಲಿ ಅಪ್ಪ ಹಾರಿದ್ದ, ಅಲ್ಲಿ ಮಗ ಹಾರಿದ. ಅಂದ್ರೆ ರಾಮಾಯಣ ಮಹಾಭಾರತ ಸಂಬಂಧ ಏನು ಅಂತ ಗೊತ್ತಾಗುತ್ತೆ. ಅಂದ್ರೆ ಎರಡು ಕಡೆಯೂ ಹನುಮಂತನ ಪಾತ್ರ ಎಷ್ಟು ದೊಡ್ಡದಾಯಿತು. ಅಲ್ಲಿ ತಥಾ ತಾನು ಹಾರಿ ರಾವಣನನ್ನ ಬಗ್ಗು ಬಡಿದಂತ ಮಹಾವೀರ ಹನುಮಂತನಾದರೆ, ಅದೇ ಹನುಮಂತನಾದ ಭೀಮಸೇನನ ಮಗ ಘಟೋತ್ಕಚ ಅವನಿಗೆ ಹಾರತಾ ಇದ್ದಾನೆ. ಅಲ್ಲಿ ರಾವಣನನ್ನ ಆತ ಕಂಡ, ಭೀಷಣ ಈತ ಕಂಡ, ತಕ್ಷಣ ಪರಿಚಯ ಆಯ್ತು. ಘಟೋತ್ಕಚ ಬಂದಾಗ ವಿಭೀಷಣ ಭಗದತ್ತ ಮಾಡದ ಮಾಡಲಿಲ್ಲ, ಯುದ್ಧ ಶುರು ಮಾಡಿಬಿಟ್ಟು ಕೊನೆಗೆ ಯಾತಕ್ಕೆ ಕೊನೆಗೆ ಅಂತ ಕೇಳಲಿಲ್ಲ. ಮೊದಲೇ ಕೇಳಿದ ಪಾಪ, ಯಾಕೆ ರಾಮದೇವರ ಹತ್ರ ಇದ್ದ ಸಂಸ್ಕಾರ ಬೆಳೆದಿತ್ತ. ಆತನಿಗೆ ಸುಸಂಸ್ಕೃತ ವ್ಯಕ್ತಿಯಾಗಿದ್ದ. ಭಗದತ್ತ ನರಕಾಸುರನ ಮಗ, ರಾಕ್ಷಸನ ಮಗ, ಇವನು ಕೂಡ ರಾಕ್ಷಸನ ತಮ್ಮ. ಆದರೆ ರಾಮ ಹನುಮಂತರ ಸಮಾಗಮದಿಂದ ಒಳ್ಳೆಯ ಎತ್ತರವನ್ನು ಮುಟ್ಟಿದ್ದ ವಿಭೀಷಣ. ಕೇಳಿಕೊಂಡ, ಏನು ವಿಷಯ ಅಂತ ಕೇಳಿದ. ಆಗ ಹೇಳಿದ, ಹೇಗೆ ಯಾಗ ಮಾಡ್ತಾ ಇದ್ದೇವೆ, ಅದಕ್ಕೋಸ್ಕರ ದಿಗ್ವಿಜಯಕ್ಕೆ ಅಂತ ಹೊರಟಿದ್ದೇವೆ, ಇದು ವೇದವ್ಯಾಸರ ಅಪ್ಪಣೆ. ಕೃಷ್ಣ ಯಾಗ ಮಾಡಿಸ್ತಾ ಇದ್ದಾನೆ, ಅದು ಭಾರಿ ಇಂಪಾರ್ಟೆಂಟ್. ಕೃಷ್ಣ ಯಾಗ ಮಾಡಿ ಗವರ್ಮೆಂಟ್ ಫಂಕ್ಷನ್ ಅಂದ ತಕ್ಷಣ ಎಲ್ಲ ಪೊಲೀಸ್ ಸೆಕ್ಯೂರಿಟಿ ಸಿಕ್ಬಿಡುತ್ತೆ ಇಮಿಡಿಯೇಟ್ ಆಗಿ. ಗವರ್ಮೆಂಟ್ ಫಂಕ್ಷನ್ ಅಂದ್ರೆ ಬೇರೆ, ಪ್ರೈವೇಟ್ ಫಂಕ್ಷನ್ ಅಂದ್ರೆ ಬೇರೆ, ಪಬ್ಲಿಕ್ ಫಂಕ್ಷನ್ ವೈಶಿಷ್ಟ್ಯನೇ ಬೇರೆ ಯಾವಾಗಲೂ ಕೂಡ. ಇದು ಕೃಷ್ಣ ಮಾಡಿಸ್ತಿರ ಯಾಗ, ವೇದವ್ಯಾಸ ನಿರ್ದೇಶನ ಕೊಟ್ಟಿದ್ದಾರೆ, ಅದಕ್ಕೆ ನಾ ಬಂದಿದ್ದೇನೆ ಅಂತ ಹೇಳಿದ ತಕ್ಷಣ, ಏನು ಕೃಷ್ಣ ಹೇಳಿದ್ದಾನ? ಕೃಷ್ಣ ಮಿತಿ ಮಾಡಿಸ್ತಾ ಇದ್ದಾನ? ಆ ಕೃಷ್ಣ ಯಾರೋ ನನಗೆ ಗೊತ್ತು, ನಮ್ಮ ರಾಮನೇ ಆ ಕೃಷ್ಣ. ಹೇಗೆ ಅನುಸಂಧಾನ ಮಾಡ್ತಾನೆ? ಮತ್ಸ್ಯ ಕೂರ್ಮಃ ವರಾಹಶ್ಚ ನಾರಸಿಂಹೋಥ ವಾಮನಃ ರಾಮೋ ರಾಮಶ್ಚ ಕೃಷ್ಣಶ್ಚ ಬುದ್ಧ ಕಲ್ಕೀತಿ ತೇ ದಶ. ದಶಾವತಾರದಲ್ಲಿ ರಾಮ ಒಬ್ಬ, ಕೃಷ್ಣ ಒಬ್ಬ. ಕೃಷ್ಣನೇ ಸಾಕ್ಷಾತ್ ನಾರಾಯಣ. ನನಗೆ ರಾಜ್ಯ ಕೊಟ್ಟಿದ್ದೇ ರಾಮದೇವರು, ನಾನು ಬದುಕಿರೋದೇ ರಾಮದೇವರಿಂದ, ಪಟ್ಟ ಕಟ್ಟಿದ್ದೇನೆ ರಾಮದೇವರು, ಆತನೇ ಕೃಷ್ಣ. ಆ ತ್ಯಾಗ ಮಾಡಿಸ್ತಿರಬೇಕಾದ್ರೆ ನಾನು ಎಷ್ಟು ಸಂಭ್ರಮ ಪಡ್ತೇನೆ ಅದಕ್ಕೆ, ಏನ್ ಬೇಕು ತಗೋ ಅಂತ ಹೇಳಿಬಿಟ್ಟು ರಾಶಿ ರಾಶಿ ವೈಭವ ಕೊಟ್ಟ. ರಾಶಿ ರಾಶಿ ಸಂಪತ್ತನ್ನ ತಗೊಂಡು ಹೇಗೆ ಒಯ್ಬೇಕು ಘಟೋತ್ಕಚ ಅಂದ್ರೆ, ಅವನ ಶಿಷ್ಯರಿದ್ದಾರಲ್ಲ ರಾಕ್ಷಸರ ಗುಂಪೆ, ಎಲ್ಲ ಹೊತ್ಕೊಂಡು ಹಾರಿಬಿಟ್ರಂತೆ ನಡಿಯಂತೆ. ಹೊತ್ಕೊಂಡು ಹಾರಿ ಹಾರಿ ತರೋದು ಎಲ್ಲ ನಕಲು ಒಪ್ಪಿಸಿದ್ರು ಸಹದೇವರಿಗೆ, ಸಹದೇವ ತಗೊಂಡು ಬಂದ್ರೆ. ಈ ನಮಗೆ ಅರ್ಥ ಆಗುತ್ತೆ, ಸಹದ ಎಂತ ಸಮುದ್ರ ದಾಟಿ ವಿಭೀಷಣ ಒಂದು ಸಮುದ್ರ ದಾಟೋದು ದೊಡ್ಡ ಸಮಸ್ಯೆ. ವಿಭೀಷಣ ಅಸಾಮಾನ್ಯವಾದ ವ್ಯಕ್ತಿ, ಅವನ್ನ ಕನ್ವಿನ್ಸ್ ಮಾಡಿ ತರೋದು ಅಂದ್ರೆ ಸಾಮಾನ್ಯವಾದದ್ದಲ್ಲ. ಎರಡನ್ನು ಸಹದೇವ ಸಾಧಿಸಿಬಿಟ್ಟ. ಯಾತ್ರೆಯಿಂದ ಕೃಷ್ಣ ಭೀಮರ ಹೆಸರಿನಿಂದ ಕೆಲಸ ನಡೀತು. ಕೃಷ್ಣನ ಪರವಾಗಿ ನಾವು ಬಂದಿದ್ದೇವೆ ಅಂದ ತಕ್ಷಣ ಅದು ಮಹತ್ವ ಬಂತು. ಅದಕ್ಕೆ ನಮಗೆ ನೀರು ಬೇಕು, ಯಾರು ಕೊಡೋದಿಲ್ಲ. ದೇವ್ರ ಪೂಜೆಗೆ ಬೇಕು, ತಕ್ಷಣ ಕೊಡ್ತಾರೆ. ಇವತ್ತೆಲ್ಲ ಎಂತೆಂತ ಸ್ಥಳಕ್ಕೆ ಹೋಗಿಬೇಕಾದ್ರೆ ಜಾಗ ಇಲ್ಲ ಅಂದ್ಬಿಡ್ತಾರೆ. ಯಾತ್ರೆ ಗೀತ್ರೆ ಹೋಗಿರ್ತಾರಲ್ಲ, ಯಾವುದೋ ಕಾರಣಕ್ಕೆ ಬಸ್ ಬ್ರೇಕ್ ಡೌನ್ ಏನೋ ಆಗಿಬಿಡುತ್ತೆ, ಅಲ್ಲೇ ಒಂದು ದಿವಸ ಹಾಲ್ಟ್ ಮಾಡೋ ಪ್ರಸಂಗ ಬರುತ್ತೆ. ಪಾಪ, ಏನು ಎಷ್ಟೋ ಕಡೆಗೆ ಹೋದ ಕಾಲಕ್ಕೆ ಫುಲ್ಲಿ ಸೆಕ್ಯೂರಿಟಿ ಇರುತ್ತೆ, ಹೋಗಕ್ಕೆ ಆಗೋದಿಲ್ಲ. ಆ ಹೊತ್ತಲ್ಲಿ ಕೇಳಿ, ಈ ನಾವು ಬಂದಿದ್ದೇವೆ, ದೇವ್ರ ಸೇವೆ ಹೊರಟಿದ್ದೇವೆ ಅಂತ ಕೇಳಿದ ತಕ್ಷಣ ಹಾಗಿದ್ರೆ ಉಪಯೋಗಿಸಿ ಅಂತ ಹೇಳಿ ಅಷ್ಟಕ್ಕೆ ಔಷಧ ಅವಕಾಶ ಮಾಡಿಕೊಡ್ತಾರೆ. ಎಷ್ಟೊತ್ತ ಮುಖ್ಯಸ್ಥರಲ್ಲಿ ಇರೋದೇ ಇಲ್ಲ, ಅಲ್ಲಿರ ಕಾವಲುಗಾರೇ ಎಷ್ಟು ಒಬ್ಲೈಜ್ ಮಾಡ್ತಾರೆ. ಪಾಪ ಕಾವಲುಗಾರರೇ, ಒಳ್ಳೆ ದೇವರ ಕೆಲಸ ಅಂದ್ರೆ ಅದಕ್ಕೆ ಮಹತ್ವನೇ ಬೇರೆ. ಅದನ್ನು ಯೋಚನೆ ಮಾಡಿದರೆ ಸಹದೇವನ ಯಶಸ್ಸು ಸ್ವಂತ ಶಕ್ತಿಯಿಂದಾದ ಹೆಸರಿಂದ, ಸ್ವಂತ ಶಕ್ತಿಯಿಂದ ಸಾಧಿಸಿದ್ದಲ್ಲ, ಆತ ಭಕ್ತಿಯಿಂದ ಸಾಧಿಸಿತ್ತು. ಭೀಮಸೇನಾದ್ರೆ ಶಕ್ತಿ ಭಕ್ತಿ ಎರಡೂ ಇದೆ, ಆದ್ರೆ ಸಹದೇವಾದಿಗಳಲ್ಲಿ ಆ ಮಟ್ಟನ ಶಕ್ತಿ ಇಲ್ಲ. ಭಕ್ತಿನೇ ಅವರ ಶಕ್ತಿ. ಅದಕ್ಕೆ ನಾವೆಲ್ಲ ಇದನ್ನ ಅರ್ಥ ಮಾಡಿಕೊಂಡ್ರೆ ಘಟೋತ್ಕಜನನ ಸ್ಮರಣೆ ಮಾಡಿ ಆತ ಹೇಗೆ ಉದ್ಧಾರವಾದನೋ, ಇವತ್ತು ಘಟೋತ್ಕಜನ ಅಪ್ಪ ಭೀಮಸೇನ ಸ್ಮರಣೆ ಮಾಡಿದರೆ ಅಂಜಿಕಿನ್ಯಾತ ಕಯ್ಯ ಸಜ್ಜನರಿಗೆ ಭಯವು ಇನ್ಯಾತ ಕಯ್ಯ, ಭೀಮನ ನೆನೆದರೆ ಬಿಟ್ಟು ಹೋಗದೆ ಪಾಪ. ಘಟೋತ್ಕಜ ಸರ್ವಾಂತರ್ಯಾಮಿ ಅಲ್ಲ, ಎಲ್ಲರಿಗೂ ಸಹಾಯ ಮಾಡೋನಲ್ಲ, ನಿಮ್ಮ ಐದು ಜನದಲ್ಲಿ ಯಾರು ಕರೆದ್ರೆ ಬರ್ತೇನೆ ಅಂತ ಹೇಳಿದ್ದ ಅಷ್ಟೇನೆ. ಎಲ್ರಿಗೂ ಮಾತು ಕೊಟ್ಟಿಲ್ಲ, ಭೀಮಸೇನ ಹಾಗಲ್ಲ, ಮಾಧುರಿ ಮಾತ್ರ ಬರ್ತೇನೆ ಅಂತ ಮಾತು ಕೊಟ್ಟಿಲ್ಲ, ಕೆಲವು ಮಠದವರಿಗೆ ಅಂತ ಮಾತು ಕೊಟ್ಟಿಲ್ಲ, ಈ ಕರ್ನಾಟಕದವರು ಅಂತ ಹೇಳಿಲ್ಲ, ಯಾರು ಕರೆದ್ರೂ ಬರ್ತೇನೆ. ಮಾತರ್ಮೇ ಮಾತರಿಶ್ವನ್ ಪಿತರ ತರಗುರು ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರ ಇತಃ ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ಜಯ ಜಯ ಜಗತ್ರಾಡ ಜಗದೊಳಗೆ ಸುತ್ರಾಡ ಅಖಿಲ ಗುಣ ಸದ್ಧಾಮ ಶ್ರೀಮಧ್ವ ನಾಮ ಅಂತ ಕರೆದ್ರೆ ಖಂಡಿತ ಅನುಗ್ರಹ ಮಾಡೇ ಮಾಡ್ತಾರಾದ್ರಿಂದಾಗಿನೇ ನಾವು ಪೂರ್ಣ ವಿಶ್ವಾಸ ಇಟ್ಕೊಳ್ಬಹುದು. ನಾವು ಅಪ್ಲೈ ಮಾಡೋದ್ರಲ್ಲಿ ಇದೇ ತಪ್ಪಾಗೋದು. ನಾವು ಕೇಳಿರ್ತೇವೆ ಓದಿರ್ತೇವೆ, ಸಮಸ್ಯೆ ಬಂದೇ ಬರುತ್ತೆ, ಅವಾಗ ನಮ್ಗೆ ಯಾರೋ ನೆನಪಾಗ್ತಾರೆ ಹೊರ್ತೀನಿ ನೆನಪಾಗೋದೇ ಇಲ್ಲ. ಅದು ನೆನಪು ಮಾಡ್ಕೊಂಡು ನೋಡಿಬೇಕಾದ್ರೆ ಖಂಡಿತ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ. ಎಲ್ಲೋ ಹೋಗಿರ್ತೀರಿ, ಹೆಡಪ್ ಆಗಿರ್ತೀರಿ, ಮಧ್ಯರಾತ್ರಿ ಆಗಿರುತ್ತೆ, ಭಯಂಕರ ವಾತಾವರಣ ಇರುತ್ತೆ, ನಾವು ಸುಮ್ ಸುಮ್ಮನೆ ಯಾರೋ ಬರ್ತಾರೆ ಅಂತ ತಿಳ್ಕೊಂಡು ಯೋಚನೆ ಮಾಡ್ತಿರ್ತೀವಿ. ದೇವಸ್ಮರಣೆ ಮಾಡಿ ನೋಡಿ, ನಿಮಗೆ ಯಾರೋ ಇದ್ದಕ್ಕಿದ್ದ ಬಂದ್ಬಿಡ್ತಾರೆ. ನಾವು ಬರೀ ಕರ್ಕೊಂಡೋರು ಸಾಕಾಗಿರುತ್ತೆ, ಬರೀ ಕರ್ಕೊಂಡು ಹೋಗೋದು ಸ್ವಾಗತವಾಗಿ ಕರ್ಕೊಂಡು ಹೋಗ್ತಾರೆ. ಅಂತ ಒಂದು ವ್ಯವಸ್ಥೆ ಮಾಡ್ತೇನೆ ಪರಮಾತ್ಮ. ಯೋಜನೆ ಬಂದಿದ್ದು ಭಾರಿ ಪುಣ್ಯ ಅಂತ ಹೇಳ್ತಾರೆ. ಮಧ್ಯರಾತ್ರಿಯಲ್ಲಿ ಯಾರೋ ಕರ್ಕೊಂಡು ಸಾಕು ಅಂತ ಕೇಳಿ ಒಳ್ಳೆ ಫಸ್ಟ್ ಕ್ಲಾಸ್ ಹಿಡ್ಕೊಳ್ಳೋಕೆ ವ್ಯವಸ್ಥೆ ಬರುತ್ತೆ. ಇದು ಎಷ್ಟೋ ವರ್ಷ ಅನುಭವಕ್ಕೆ ಬರುತ್ತೆ, ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ನಾವು ಊಹೆ ಮಾಡಲು ಸಾಧ್ಯನೇ ಇರೋದಿಲ್ಲ, ಅದು ಹೂವೆತ್ತ ಕೆಲಸ ಆಗಿದೆ, ಅದು ಅಭ್ಯಾಸ ಮಾಡಬೇಕೇ ಹೊರತು ಬೇರೆದಕ್ಕಲ್ಲ. ಆದರೆ ಸಹದೇವ ಆತನ ಮಾತನ್ನು ದುರುಪಯೋಗ ಮಾಡಿಕೊಳ್ಳಿಲ್ಲ. ಘಟೋತ್ಕಜ ಮಾತು ಕೊಟ್ಟಿದ್ದ ಅಂತೇಳಿ ಕಂಡ ಕಂಡಾಗೆಲ್ಲ ಘಟೋತ್ಕಜ ಉದ್ದು ಕರ್ಕೊಂಡು ಹೋಗೋದಾಗಿರ್ಬೇಕಾದ್ರೆ ಇಲ್ಲ, ತನ್ನ ಕೈಯಲ್ಲಿ ಯಾವಾಗ ಆಗೋದಿಲ್ಲ ಅವಾಗ ಘಟೋತ್ಕಜ ಅಂತ ಕರೀತಾನೆ. ಅದನ್ನ ಅರ್ಥ ಮಾಡಿಕೊಂಡು ವಿಷ್ಣು ಸಹಸ್ರನಾಮ ಹೇಳಿರ್ತಾನೆ, ವಾಯುಸ್ತುತಿ ಹೇಳಿರ್ತಾನೆ, ರಾಘವೇಂದ್ರ ಸ್ತೋತ್ರ ಹೇಳಿರ್ತಾನೆ. ಬಸ್ ಬರಲ್ಲಿ ಲೇಟ್ ಆಗುತ್ತೆ, ರಾಯರೇ 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 ಅಂತ ಕುತ್ಕೊಂಡ್ಬಿಟ್ರೆ ಬಸ್ ಬೇಗ ಬರಲಿ ಅಂತ ಕೇಳಬಾರ್ದು. ಅದಕ್ಕೆಲ್ಲ ಕೂಡ ಅದೇ ತಪ್ಪು, ದುರುಪಯೋಗ ಮಾಡ್ಕೊಂಡಾಗ ಇದಕ್ಕೆಲ್ಲ ಕೇಳಕ್ ಹೋದ್ರೆ ಸಣ್ಣ ಪುಟ್ಟ ಇದಕ್ಕೆಲ್ಲ ನಾವು ಚೈತನ್ಯಷ್ಟು ಪ್ರೇಮಿಷ್ಟು ಕೇಳಕ್ ಹೋಗ್ಬಿಟ್ಟೆ ಉಚ್ಚ ಅಂತ ಕರೀತಾರೆ. ಆ ಲೆವೆಲ್ಗೆ ಹೋಗೋದಿರಬೇಕು. ಅದರಿಂದ ನಾವು ದೊಡ್ಡವರನ್ನು ತಿಳಿಯೋದು ಅಂತ ಹೇಳಿದರೆ ಉಪಯೋಗ ಮಾಡ್ಕೊಳ್ಳದೆ ಹೋದ್ರೂ ತಪ್ಪು, ದುರುಪಯೋಗ ಮಾಡಿಕೊಂಡ್ರು ತಪ್ಪು, ಅದು ಜಾಣತನ ಬೇಕಾದ್ರೆ. ನಾನು ಕೆಲವು ಕೇಳಿದ್ರೆ ಹೌದಾ ಇದಕ್ಕೋಸ್ಕರ ಬಂದ್ರೆ ಕರೆಕ್ಟ್, ನೆಗಡಿ ಕೆಂಪಾಗಿದೆ ಅಂತೇಳಿ ನಾವು ಅಮೆರಿಕಕ್ಕೆ ಹೋದ್ರೆ ಟ್ರೀಟ್ಮೆಂಟ್ಗೆ, ಮೆಡ್ರಾಸ್ಗೆ ಹೋದ್ರೆ, ಡೆಲ್ಲಿಗೆ ಹೋದ್ರೆ ದಡ್ಡ ಅಂತ ಕರೀತಾರೆ. ಆದ್ರೆ ಅಲ್ಲಿ ಕ್ಯೂರ್ ಆಗಲಿಲ್ಲ ಅದಕ್ಕೆ ಬಂದೆ ಅಂದ್ರೆ ಆಗದು ಸಾರ್ಥಕ, ಅದು ಹೋಗಿದ್ದಕ್ಕೂ ಅರ್ಥ ಇದೆ, ಅವನಿಗೂ ಸಂತೋಷ ಆಗುತ್ತೆ, ಇವರಿಗೂ ಸಾರ್ಥಕ ಆಗುತ್ತೆ. ಆದ್ರಿಂದ ಯಾವಾಗಲೂ ಕೂಡ ನಾವು ದೇವರ ಸ್ಮರಣೆ ಮಾಡೋದನ್ನು ಬಿಡಬಾರದು, ಫಲ ಕೇಳೋ ದುರಭ್ಯಾಸನ ಬೆಳೆಸ್ಕೋಬಾರದು, ಅನಿವಾರ್ಯವಾಗದ ಹೊರತು ನಾವೆಂದೂ ಬಿಡಬಾರದು. ಆರ್ತೋ ಜಿಜ್ಞಾಸುರ ಅರ್ಥಾರ್ಥಿ ಜ್ಞಾನೀಚ ಭರತ ಋಷಭ. ಗಜೇಂದ್ರ ತನ್ನ ಕೈಲಿ ಪೂರ್ತಿ ಆಗೋದಿಲ್ಲ ಅಂತ ಗೊತ್ತಾದ ಮೇಲೆ ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ ಕರೆದ. ಅದೇ ರೀತಿಯಲ್ಲಿ ಈತ ತನಗಿನ ಅಸಾಧ್ಯ ಅಂತ ಗೊತ್ತಾದಾಗ ಘಟೋತ್ಕಜ ಅಂತ ಕರೆದ. ಘಟೋತ್ಕಜ ಬಂದ, ಸಮಸ್ಯೆ ಪೂರ್ತಿ ಪರಿಹಾರ ಮಾಡದ. ಅದನ್ನೆಲ್ಲ ತಗೊಂಡು ಸಹದೇವ ವಾಪಸ್ ಹೊರಟ. ಈಗ ವಿಭೀಷಣನಿಂದ ಮತ್ತೆ ಇವರೆಲ್ಲ ಇನ್ನೊಂದು ಕೆಲಸ ಮಾಡ್ತಿದ್ರು. ಅವರು ಬರೀ ಕಪ್ಪ ಕಾಡಿ ಇಸ್ಕೊಂಡು ಬರೋದಲ್ಲ, ಇನ್ವಿಟೇಷನ್ ಕೊಟ್ಟು ಬರ್ತಿದ್ರು, ಹಾಗೇನೆ ಆಹ್ವಾನ ಕೊಟ್ಟು ಎಲ್ಲ ರಾಶಿಯಾಗಿ ಬರಬೇಕು ಅಂತೇಳಿ. ಆ ರೀತಿ ಕರ್ಸ್ಕೊಂಡವ್ರು ಯಾರೂ ಬಿಡಲಿಲ್ಲ, ಪ್ರತಿಯೊಬ್ಬರು ಬಂದವರೇನೆ. ಸೊ ದಿಗ್ವಿಜಯದ ಪರ್ಪಸ್ ಎರಡಾಗಿತ್ತು, ಒಂದು ಗೆದ್ದು ಕಪ್ಪ ಕಾಡಿಗೆ ತರೋದು, ಇನ್ವೈಟ್ ಮಾಡಿ ಬರೋದು, ಎರಡನ್ನು ಮತ್ತೆ ಯಾರೋ ಇನ್ವೈಟ್ ಮಾಡಿದಾಗಲ್ವಲ್ಲ, ಈಗ ಡೈರೆಕ್ಟ್ ಸಂಬಂಧಪಟ್ಟವರೇ. ಧರ್ಮರಾಜ ಯಾಗ ಮಾಡಿದ್ರೆ ಅವ್ರ ತಮ್ಮನ್ನು ಇನ್ವೈಟ್ ಮಾಡ್ತಾರೆ ಅಂದ ಮೇಲೆ ಅದಕ್ಕಿಂತ ಹೆಚ್ಚು ಇನ್ನೇ ಅಧಿಕೃತ ವ್ಯಕ್ತಿಗಳು ಸಿಗಬೇಕು. ಅದರಿಂದ ಅವರುಗಳು ಖುಷಿಯಿಂದ ಹೋಗ್ಲಿಕ್ಕೆ ತಯಾರಾಗ್ತಾ ಇತ್ತು. ಅಷ್ಟೆಲ್ಲ ಸಂಪತ್ತನ್ನು ತಗೊಂಡ, ಸಾಕಷ್ಟು ಕಲೆಕ್ಷನ್ ಜಾಸ್ತಿ ಆಗಿತ್ತು, ಅಷ್ಟೊತ್ತಿನ ಹೇಗೆ ಒಯ್ಬೇಕು ಘಟೋತ್ಕಜ, ಇದು ತಂದುಕೊಟ್ಟು ನಮ್ಮ ಇಂದ್ರಪ್ರಸ್ಥಕ್ಕೂ ಡೆಲಿವರಿಗೂ ಹಾಗೆ ಡೆಲಿವರಿ ಕೊಟ್ಟು ಬಿಡು ಅಂತ ಹೇಳಿದಾಗ ಘಟೋತ್ಕಜ ಅಲ್ಲಿಗೆ ತಂದು ಬಿಟ್ಟೋದಂತೆ. ಪಾಪ ಇಂದ್ರಪ್ರಸ್ಥಕ್ಕೆ ತಂದು ರಾಶಿ ರಾಶಿ ಹಣವನ್ನು ಅಲ್ಲಿಟ್ಟು ಮತ್ತೆ ಯಾಗಕ್ಕೆ ಬರ್ತೇನೆ ಅಂತ ಹೊರಟೋಗ್ಬಿಡ್ತಾನೆ. ಆ ಕೆಲಸನೂ ಮುಗೀತು. ಇನ್ನು ನಕಲ ಪಶ್ಚಿಮಕ್ಕೆ ಹೊರಟ, ಪಶ್ಚಿಮ ದಿಕ್ಕಿಗೆ ಹೊರಟ. ಆ ದಿಕ್ಕಿನಲ್ಲಿ ಹೆಚ್ಚು ಸಮಸ್ಯೆ ಇರಲಿಲ್ಲ ಆತನಿಗೆ. ಆ ಪಶ್ಚಿಮ ಇವತ್ತಿನ ಇಂದ್ರಪ್ರಸ್ಥದಿಂದ ಪಶ್ಚಿಮ ಕೊಟ್ಟು ದ್ವಾರಕ್ಕೆ ಬರುತ್ತೆ. ಎಲ್ಲ ಕೃಷ್ಣನಿಗೆ ಬೇಕಾದ ಜನಗಳಿದ್ದು, ಉದ್ದು ಕೃಷ್ಣನ್ ಬೇಕಾದ ಜನಗಳೇನೆ. ಓ ಕೃಷ್ಣ ಯಾಗ ಮಾಡಿಸ್ತಾರೆ ಅಂತ ಒಂದು ಹೆಸರು ಹೇಳಿದ್ರೆ ಸಾಕು, ಎಲ್ಲ ಕಪ್ಪ ಕಾಣಿಕೆ ಕೊಟ್ಟಿದ್ದು ಕೊಟ್ಟಿದ್ದು ಕೊಟ್ಟಿದ್ದೇನೆ. ಆ ಹೋಗ್ತಾ 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 ಬಂದ, ಸಮುದ್ರದವರೆಗೂ ಬಂದ. ಅಲ್ಲಿ ಸಮುದ್ರ ದಾಟಿದ್ರೆ ವಿಭೀಷಣ ಸಿಕ್ತಿದ್ದ, ಲಂಕೆ ಸಿಕ್ಕಿ ವಿಭೀಷಣ ಸಿಕ್ತಿದ್ದ. ಅವನಿಗೊಂದು ಸಮುದ್ರ ಗಂಟು ಬಿದ್ದಿತ್ತು ಸಹದೇವನಿಗೆ. ಈತನಿಗೂ ಸಮುದ್ರ, ಇದನ್ನು ದಾಟಿದ್ರೆ ದ್ವಾರಕಾಪಟ್ಟಣ ಸಿಗುತ್ತೆ, ಈ ಸಮುದ್ರ ಕಟ್ಟಿದ್ರೆ ದ್ವಾರಕೆ, ಆ ಸಮುದ್ರ ದಾಟಿದ್ರೆ ಲಂಕೆ. ನಿಮಗೆ ಆಶ್ಚರ್ಯವಾಗುತ್ತೆ, ಎರಡೂ ಚಿನ್ನದ ಪಟ್ಟಣಗಳು, ಲಂಕಾಪಟ್ಟಣ ಚಿನ್ನದ ಪಟ್ಟಣ. ಪ್ರತಿನಿತ್ಯ ಪಾರಾಯಣ ಮಾಡಿದ್ರೆ ಗೊತ್ತಿರುತ್ತೆ ನಿಮಗೆ, ಸುವರ್ಣಕಾರಿ ತಾಂ ಪುರೀಂ ಅಂತ ಓದ್ತೇವೆ. ಏಳನೇ ಅಧ್ಯಾಯದೊಳಗೆ ಲಂಕಾಪಟ್ಟಣವನ್ನು ಹನುಮಂತ ಸುಟ್ಟನಲ್ಲ, ಎಂಥ ಪಟ್ಟಣ ಅದು, ಚಿನ್ನದ ಪಟ್ಟಣ. ದ್ವಾರಕಾ ಪಟ್ಟಣ ಚಿನ್ನದ ಪಟ್ಟಣ, ಅದು ಎರಡು ಚಿನ್ನದ ಪಟ್ಟಣಕ್ಕೆ ಹೋಗಿರೋದು. ಇವರು ಇಬ್ಬರು ಅವಳಿ ಬೇರೆ, ಇಬ್ಬರು ಟ್ವಿನ್ಸ್ ಬೇರೆ, ಜೊತೆಗೆ ಇವರು ನಕರ ಸೇರಿದ ಇಬ್ಬರು ಅಶ್ವರ್ಯ ದೇವತೆಗಳ ಅವತಾರಣೆ. ಆತ ಅಲ್ಲಿಗೆ ಹೋದ, ಈತ ಇಲ್ಲಿಗೆ ಬಂದ. ಅಲ್ಲಿ ರಾಮನ ಭಕ್ತನಾದ ವಿಭೀಷಣ ಇದ್ದ, ಸ್ವತಃ ರಾಮನೇ ಆದ ಶ್ರೀಕೃಷ್ಣನೇ ಇದ್ದ ಇಲ್ಲಿ ಬಂದ್ಬಿಟ್ಟು. ವಸುದೇವಾದಿಗಳೆಲ್ಲ ಇದ್ದಾರೆ, ಸಹದೇವ ಏನ್ ಮಾಡಬೇಕಾಗ, ಅಲ್ಲಿ ಬಂದವನು ನಕುಲ, ನಕುಲ ಏನ್ ಮಾಡಿದನಂತೆ, ಒಬ್ಬ ದೂತನ ಕಳಿಸಿಕೊಡ್ತಾನಂತೆ ಕೃಷ್ಣನಿಗೆ. ಕೃಷ್ಣನಿಗೆ ಒಂದು ಆಹ್ವಾನ, ಏನಂತ ಗೊತ್ತೇನು, ಕೃಷ್ಣ ಯಾಗ ಮಾಡ್ತಾ ಇದ್ದೇವೆ, ಕಪ್ಪ ಕಾಣಿಕೆ ಕೊಡು. ಎಷ್ಟು ಆಶ್ಚರ್ಯ ಇರಬೇಕು ಲೆಕ್ಕ ಹಾಕಿ. ಆ ಕಾಲಕ್ಕೆ ಏನು ಭಾರಿ ಜೋರಿದ್ದಾಗ ಕಲೆಕ್ಷನ್ ಮಾಡೋ ಬಂದ್ಬಿಡ್ತಾರೆ, ಲೈಟ್ ಬಿಲ್ ಕಲೆಕ್ಟ್ ಮಾಡಕ್ಕೆ ಕಂಡಕ್ಟರ್ ಆಗಿ ಬಂದ, ಒಂದು ರೈಟ್ ಇದ್ದಾಗ ಲೆಕ್ಕ ಟಿಕೆಟ್ ತಗೊಳ್ಳಿ ಟಿಕೆಟ್ ತಗೊಳ್ಳಿ ಅಂತ ಹೇಳಿದಾಗೆ ಬಂದೇ ಬಿಡ್ತಾರೆ. ಹೇಳಿ ಕಳಿಸ್ತಾರೆ, ಕೃಷ್ಣ ನನಗೆ ಕಪ್ಪ ಕಾಣಿಕೆ ಕೊಡಬೇಕು, ನಿನಗೆ ಯಾಗ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಕೃಷ್ಣ ಏನ್ ಮಾಡಬೇಕಾಗಿತ್ತು, ಬುದ್ಧಿಗಿದ್ದೀರ ಯಾರು ಕೇಳ್ತಿದ್ದು ಜ್ಞಾನ ಇದೆ ನನಗೆ ಅಂತ ಹೇಳ್ಬೋದಾಗಿತ್ತು. ಆ ಕೃಷ್ಣ ಏನ್ ಮಾಡಿ, ನಕಲಹ ಕರದಾನಾಯ ಪ್ರೇಷಯಾಮಾಸ ಕೇಶವೇ, ಅದು ಅರ್ಜುನ ಆ ಕ್ಷಣಕ್ಕೆ ಅರ್ಜುನ ನಕಲ ಮರ್ತು ಬಿಡ್ತಾನೆ. ಯಾಗ ಮಾಡಿಸ್ತಿರೋದು ಯಾರು, ಯಾಗದ ದೇವತೆ ಯಾರು, ಕೃಷ್ಣನಿಂದ ತಮಗಾಗಿರೋ ಉಪಯೋಗ ಏನು, ಎಲ್ಲದನ್ನ ಮರ್ತು ಬಿಟ್ಟು ಕಂಡುಕೊಂಡವ್ರನ್ನ ಕೇಳಿದ ಹಾಗೆ ಸ್ವಾಮಿಗಳೇ ಕಾಂಟ್ರಿಬ್ಯೂಷನ್ ಕೊಡ್ತೀರಾ ಅಂತ ಕೇಳಕ್ ಹೋದ್ರೆ ಆಗ ಹೋಗೋದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಡ್ತೀರಾ ಅಂತ ಕೇಳಿದ್ರೆ ಏನು ಜೋಸ್ತಿರ ಮಾಡಕ್, ಅದು ಮಿತಿ ಮೀರಿದ ಸೌಜನ್ಯವನ್ನ ಭಾರಿ ಮೀರ್ತಕ್ಕಂಥ ಪ್ರಸಂಗ. ಈ ಸ್ವಾಮಿನ ಕೇಳಿದ್ರೆ ಹೇಗಾಗುತ್ತೆ, ಜಗತ್ ಸ್ವಾಮಿನ ಕೇಳಿದಾಗ ಏನಾಗ್ಬೇಕು ಲೆಕ್ಕ ಹಾಕಿ. ಆದ್ರೆ ಕೃಷ್ಣ ಎಂಥವ್ರು ಎಷ್ಟು ಭಕ್ತ ವತ್ಸಲ ಅಂದ್ರೆ, ಏನು ಕರುಣಾ ನಿಧಿಯೋ ಹರಿ ಮತ್ತೇನು ಭಕ್ತಾಧೀನೋ, ಇನ್ನೇನು ಈತನ ಲೀಲೆ. ಆದ್ರೆ ಭಾರಿ ಕರುಣ, ಹೌದಾ ನಕಲ, ಸಹದೇವ ಇದ್ ಮಾಡ್ತಾ ಇದ್ದೀರಾ, ಯಜ್ಞ ಮಾಡ್ತಿದ್ದೀರಾ, ಕಪ್ಪ ಕಾಣಿಕೆ ಬೇಕಾ, ತುಂಬಾ ಒಳ್ಳೆ ಕೆಲಸ ಮಾಡಿರಿ, ತಗೊಳ್ಳಿ ಕೃಷ್ಣ ಕೊಟ್ಟು ಕಳಿಸಿದ್ರಂತೆ. ಒಂದು ಮಾತು ಬೈಲಿಲ್ವಂತೆ ಕೃಷ್ಣ. ಇವತ್ತು ಮಕ್ಕಳು ಉಚ್ಚ ಬಟ್ಟೆ, ತಾಯಿ ತಡೆ ಮೇಲೆ ಹೊಟ್ಟೆ ಮೇಲೆ ಹಚ್ಚಿ ಕುಡಿದ ಕುಡಿದಾಡ್ತಿರ್ತಾರೆ, ತುಡಿತಿರ್ತಾರೆ. ಆಗ ತಾಯಿ ಹಾಗೆ ನೋಡಬೇಕೋ, ಇಂಥ ಭಕ್ತರ ತಪ್ಪನ್ನು ಭಗವಂತ ಕ್ಷಮಿಸ್ತಾನೆ. ಆದರೆ ಇಂಥ ಯಾವ ತಪ್ಪನ್ನು ಮಾಡದೆ ಹೋಗಿದ್ದು ವಾಯುದೇವರ ವೈಶಿಷ್ಟ್ಯ. ಹನುಮಂತನಾಗಿ, ಭೀಮಸೇನಾಗಿ, ಆಚಾರ್ಯರಾಗಿ ಅವರು ಒಂದು ಬಾರಿಯೂ ಕೂಡ ಒಂದು ತಪ್ಪನ್ನು ಮಾಡಲಿಲ್ಲ. ಅದರಿಂದಾಗಿನೆ ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದೃಕೋತರ. ನಕುಲ ಅಷ್ಟೆಲ್ಲ ಸಂಪತ್ತಿನ ರಾಶಿನ ತಗೊಂಡು ಆತ್ಮೋ ಬಂದ, ಸಹದೇವ ಬಂದಾಗಿತ್ತು, ಎಲ್ಲರಿಗಿಂತ ಮುಂಚೆ ಭೀಮಸೇನೆ ಬಂದಾಗಿತ್ತು, ಕೊನೆಗೆ ಅರ್ಜುನ ಬಂದ. ಯಾಕೆ ಸುಮ್ಮನೆ ಲಾಂಗ್ ಏರಿಯಾ ಕವರ್ ಮಾಡ್ಕೊಂಡು ಬಂದ, ಕೊನೆಗೆ ಬಂದಾಗ ದಿಗ್ವಿಜಯ ಎಲ್ಲ ಮುಗಿತು. ಅವ್ರು ಎಷ್ಟು ಸಂಪತ್ತು ತಂದಿದ್ರು ಅಂತ ಹೇಳ್ತಾರೆ, ಎಷ್ಟು ಸಂಪತ್ತು ತಂದಿದ್ರು. ಅದೊಂದು ಒಳ್ಳೆಯ ಮಹಾಭಾರತದ ವೇದವ್ಯಾಸರ ಒಂದು ಎಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ, ಆಶ್ಚರ್ಯವಾಗುತ್ತೆ ನಮಗೆ. ಅವರು ಇಂತೆಲ್ಲ ನಮ್ಮ ತಲೆಯಲ್ಲಿರುತ್ತೆ, ಯಾರು ಯೋಚನೆ ಮಾಡಲಿಕ್ಕೆ ಹೋಗೋದಿಲ್ಲ, ಕರಾರು ವಾಕ್ಕಾಗಿ ಅದನ್ನೆಲ್ಲ ಹೇಳ್ತಾ ಹೋಗ್ತಾರೋ. ಚತ್ವಾರೋ ಯೋಜನಾನಾಂ ಹಿ ದಶ ತ್ರಿಂಶತ್ ಶತಂ ತಥಾ. ನಕುಲ ಸಹದೇವ ಇವರೆಲ್ಲ ತಂದಿದ್ದು ಹೇಗಿತ್ತು ಅಂದ್ರೆ, ಅತಿ ಕಡಿಮೆ ತಂದಿದ್ದು ನಕುಲ, ಆತನಿಂದ ಬಂದಿದ್ದು ನಾಲ್ಕು ಯೋಜನ ಎತ್ತರದ ಪರ್ವತ, ಹಣದ ರಾಶಿ ನಾಲ್ಕು ಯೋಜನ ಎತ್ತರ ಇತ್ತಂತೆ. ಸ್ವಲ್ಪ ಇಷ್ಟು ಕಾಯಿನ್ಸ್ ಆಗಿಬಿಟ್ರೆ ಪಜಿತಿ ಆಗ್ತಿರ್ತದೆ. ನಾಲ್ಕು ಯೋಜನ ಎತ್ತರ, ಎಷ್ಟು ದೊಡ್ಡದಿರಬೇಕು ಅಂತ ಹಣದ ರಾಶಿಯನ್ನು ನಕಲ ತಂದಿದ್ದ. ಈತ ದಶ ಹತ್ತು ಯೋಜನ ಎತ್ತರ ಸಹದೇವ ತಂದಿದ್ದ, ಹತ್ತು ಯೋಜನ ಎತ್ತರದ ಸಂಪತ್ತನ್ನು ಸಹದೇವ ತಂದಿದ್ದ. ಭೀಮಸೇನ ತ್ರಿಂಶತ್ ಶತಂ ತಥಾ, ಮುನ್ನೂರು ಯೋಜನ ಎತ್ತರ ಲೆಕ್ಕ ಹಾಕಿ. ನೂರು ಯೋಜನ ಹನುಮಂತನಾಗಿ ಹಾರಿದ್ದ, ಈಗ ಮುನ್ನೂರು ಯೋಜನ ಎತ್ತರದ ಪರ್ವತ ರಾಶಿ. ಆ ಸಂಜೀವನ ಪರ್ವತ ಹೊತ್ತು ತಂದಿದ್ರಲ್ಲ, ಅದು ನೂರು ಯೋಜನ ಎತ್ತರ ಇತ್ತು ಸಂಜೀವನ ಪರ್ವತ. ಈ ಧನದ ಪರ್ವತ ಮುನ್ನೂರು ಯೋಜನ ಎತ್ತರದ ಪರ್ವತವನ್ನ ದೊಡ್ಡ ಧನದ ಎಲ್ಲ ಕನ್ವರ್ಟ್ ಮಾಡಿಬಿಟ್ರೆ ಹಣ ಎಷ್ಟಾಗುತ್ತೆ, ಈ ಬ್ರಿಕ್ಸ್ ಕನ್ವರ್ಟ್ ಮಾಡಿಬಿಟ್ರೆ ಯಾವ ತರ ಮಾಡಬೇಕು, ಆ ತರ ಮುನ್ನೂರು ಯೋಜನ ಎತ್ತರದ ಚಿನ್ನದ ರಾಶಿ ಎಷ್ಟು ವಿಭಿಸನ ತಂದಿದ್ದಂತೆ. ಅರ್ಜುನ ನಾನ್ನೂರು ಯೋಜನೆ ತಂದಿದ್ದಂತೆ, ಅರ್ಜುನ ನಾನ್ನೂರು ಯೋಜನ. ಹಾಗಾದ್ರೆ ಭೀಮಸೇನ ಕಡಿಮೆ ಆಯ್ತಲ್ಲ ಅಂತ ಸ್ವಲ್ಪ ಬೇಜಾರಾಗುತ್ತೆ. ಅರ್ಜುನ್ ಜಾಸ್ತಿ ಆಯ್ತಲ್ಲ ಅಂತ ಕೇಳಿದ್ರೆ, ಭೀಮಸೇನ ಏರಿಯಾ ಕಡಿಮೆ, ಅರ್ಜುನ್ ಏರಿಯಾ ಭಾರಿ ಜಾಸ್ತಿ ಇತ್ತು. ಆತ ಆಯ್ತು ಆತಂದೆ ಕಡಿಮೆ ಆಗ, ಇತ್ತು ನೋಡಿದ್ರೆ ಆರ್ನೂರು ಮಾರ್ಕು, ಆತ ನೋಡಿದ್ರೆ ಬರೀ ತೊಂಬತ್ತು, ಭೀಮಸೇನ ತೊಂಬತ್ತು, ಇತ್ತು ಆರ್ನೂರು, ಸಾವಿರಕ್ಕೆ ಆರ್ನೂರು, ಅದು ನೂರಕ್ಕೆ ತೊಂಬತ್ತು, ಯಾರು ಜಾಸ್ತಿ ಆಯ್ತು ಲೆಕ್ಕ ನೋಡಂತಾಗ. ಲೆಕ್ಕ ಹಾಕಿಬಿಟ್ರೆ ಭೀಮಸೇನಂದು ತುಂಬಾ ಜಾಸ್ತಿ ಕ್ವಾಲಿಟಿ ಕ್ವಾಂಟಿಟಿ ಭೀಮಸೇನಂದು ಅತಿ ಹೆಚ್ಚು. ಆದ್ರೆ ಬರೀ ಕ್ವಾಂಟಿಟಿ ತಗೊಂಡ್ಬಿಟ್ರೆ ಅರ್ಜುನ್ ಜಾಸ್ತಿ ಕಾಣತ್ತಷ್ಟೇ. ಅದು ಹತ್ತು ಏರಿಯಾ ಕವರ್ ಮಾಡ್ಕೊಂಡು ಹೇಳ್ತಾರಲ್ಲ, ಕನೆಕ್ಟ್ ಮಾಡಿ ಹುಂಡಿಗಿಂಡಿ ಕಲೆಕ್ಟ್ ಮಾಡಬೇಕು, ಒಂದು ಇಷ್ಟನ್ನ ಕಲೆಕ್ಟ್ ಮಾಡಿದ್ದು ಅಂತ ಕೇಳ್ತಾರಲ್ಲ ಆ ಟೈಪ್. ಆದ್ರೆ ಇವರು ಕಲೆಕ್ಷನ್ ಅಂದ್ರೆ ಭೂಮಂಡಲದಲ್ಲಿ ಅತಿ ದಾಖಲೆಯ ಸಂಪತ್ತನ್ನು ತರ್ತಾರೆ, ದೊಡ್ಡ ಸಂಪತ್ತು. ನಮಗೆ ಸ್ವಲ್ಪ ತಲೆ ಕೆಟ್ಟಾಗುತ್ತೆ, ಇದೇನಿದು, ನಮ್ಮ ಭರತ ಕಂಡರೆ ನಾನ್ನೂರು ಯೋಜನೆ ಇಲ್ಲ, ಮುನ್ನೂರು ಯೋಜನೆ ಇಲ್ಲ, ಅಷ್ಟು ದುಡ್ಡು ಎಲ್ಲಿ ಇಟ್ಟರಾಗಿದ್ರೆ ತಂದು ಜಾಗ ಎಲ್ಲಿರ್ಬೇಕು ಅದಕ್ಕೆಲ್ಲ ಇಡಬೇಕಾದ್ರೆ ಹಣದ ರಾಶಿ ಪರ್ವತದ ರಾಶಿ ಇಡಬೇಕು, ಹಿಮಾಲಯ ಪರ್ವತಕ್ಕಿಂತ ಎತ್ತರ ಆಗುತ್ತೆ, ಆ ರೀತಿ ಲೆಕ್ಕ ಹಾಕಿಬಿಟ್ರೆ. ಅಂಥ ಧನದ ರಾಶಿಯನ್ನ ಅವ್ರು ಹೇಗೆ ಇಟ್ಟರು ಅಂತ ಕೇಳಿದ್ರೆ, ಯೋಚನೆ ಮಾಡಬೇಡಿ, ಅದು ಯಾರು ಸಭೆ ಗೊತ್ತೇನದು. ವಿಶ್ವಕರ್ಮ ನಿರ್ಮಾಣ ಮಾಡಿದ ಪಟ್ಟಣವಾದ್ದರಿಂದ ಅಂತ ಸ್ಥಳ ಅಲ್ಲಿ ಇತ್ತಾದ್ರಿಂದ ಇದನ್ನೆಲ್ಲ ಅಕಾಮಡೇಟ್ ಮಾಡೋ ವ್ಯವಸ್ಥೆ ಅವನು ಮಾಡಿದ್ದಂತೆ. ಇದಕ್ಕೆ ಒಂದು ವಿಚಿತ್ರವಾದ ಸಾಮರ್ಥ್ಯ, ಒಂದು ಬ್ಯಾಗ್ನೊಳಗೆ ಹತ್ತು ಲಕ್ಷ ರೂಪಾಯಿ ಇಟ್ಕೊಳಕಾಗತ್ತೆ ನಿಮ್ ಕೈಯಲ್ಲಿ, ಕಾಯಿನ್ಸ್ ಕೊಟ್ಟು ಬಿಟ್ರೆ ಸಾಧ್ಯನೇ ಇಲ್ಲ. ಡ್ರಾಫ್ಟ್ ಕೊಟ್ಟರೆ ಆರಾಮ ಇಟ್ಕೊಂಡು ಹೋಗ್ತಿರ್ತಾರೆ, ಹತ್ತು ಕೋಟಿ ಕೊಟ್ಟರು ಹೋಯ್ತಾ ಇರ್ತಾರೆ. ಅಂದ್ರೆ ಒಯ್ಯೋ ಮೆಥಡ್ ಬೇರೆ ಆಗಿಬಿಟ್ರೆ ಸಾಕು. ಅಂದ್ರೆ ಅವ್ರು ಇಟ್ಟ ರೀತಿ ಹೇಗಿತ್ತು ಅಂತ ಕೇಳಿದ್ರೆ, ಅದು ಯೋಗ ಶಕ್ತಿ, ಅದು ಯೋಗ ಶಕ್ತಿ ಆದ್ರಿಂದ ಆ ರೀತಿ ಪ್ಯಾಕ್ ಮಾಡಕ್ ಬರ್ತಾ ಇತ್ತು. ಅದು ನಮಗೆ ಡ್ರಾಫ್ಟ್ ಚೆಕ್ ನಿಮ್ಗೆ ಇವತ್ತಾರ್ಥ ನೂರು ಎಂಟುನೂರು ವರ್ಷ ಹೇಳಿ ಏನು ಅರ್ಥ ಆಗ್ತಿರಿ, ತಲೆ ಹೋಗ್ತಾನೆ ಇದಿಲ್ವಲ್ಲ ಕೂಡ. ಹಿಂದಿನ ಕಾಲಕ್ಕೆ ದಿಗ್ವಿಜಯ ಮಾಡಿದ ಜನಗಳೆಲ್ಲ ಆನೆ ಒಂಟೆ ಇದ್ರ ವ್ಯವಹಾರ ಮಾಡಬೇಕಾಗಿತ್ತು, ಸಂತೆಗೆ ಹೋಗ್ಬೇಕಾದ್ರೆ ಇದಕ್ಕೆ ಹೋಗ್ಬೇಕಾದ್ರೆ ವ್ಯವಹಾರಗಳೆಲ್ಲ ಬರೀ ಕಾಯಿನ್ಸಿದ್ದ ಕಾಲ ಇತ್ತು. ಎಷ್ಟೋ ಕಾಲಕ್ಕೆ ರೂಪಾಯಿಗಳು ಕಾಯಿನ್ಸ್ ಕಾಣೋದೇ ಕಷ್ಟ, ಬರೀ ಚಿಲ್ಲರೆಗಳೇ ಪೈಸೆಗಳು ರೂಪಾಯಿ ಇವೇ ಜಾಸ್ತಿ. ಇವತ್ತು ನಾನು ಎಕ್ಸಿಬಿಷನ್ ಸಿಗಬೇಕು ಹೊರತು ಮ್ಯೂಸಿಯಂ ಸಿಗಬೇಕು ಹೊರ ಸಿಗೋದೇ ಇಲ್ಲ. ದಿನಬಳಕೆ ಪದಾರ್ಥ ಅಂದ್ರೆ ಆಗಿರ್ತಿತ್ತು, ಆದ್ರೆ ಇವತ್ತು ರೀತಿಯಲ್ಲಿ ವ್ಯವಹಾರ ರೀತಿಯಲ್ಲಿ ಬೇರೆ ಆಗಿಬಿಟ್ಟಿದೆ. ಇವತ್ತಿನ ದಿವಸ ಅವ್ರ ವ್ಯವಹಾರ ಇನ್ನೂ ಬೇರೆ ಆಗಿತ್ತು ಅವರದೆಲ್ಲ ಕೂಡ. ಯೋಗ ಶಕ್ತಿಯ ವ್ಯವಹಾರವಾದ್ದರಿಂದ ಅಷ್ಟು ಅಪಾರ ಸಂಪತ್ತನ್ನ ಇಂದ್ರಪ್ರಸ್ಥದಂತ ಚಿಕ್ಕ ಇಡೀ ದೇಶ ಅಲ್ಲ, ಒಂದು ಪಟ್ಟಣ ಅದಲ್ಲ, ಒಂದು ಜಾಗ ಅಲ್ಲಿ ಪ್ಯಾಕ್ ಮಾಡಬೇಕು, ಅದು ಸಾಧ್ಯವಾಯಿತು ಅಂತ ಹೇಳುತ್ತಾನೆ. ವಿಶ್ವಕರ್ಮ ನಿರ್ಮಾಣವಾದ್ರಿಂದ ಸಾಧ್ಯವಾಯಿತು. ಇದು ಸಭೆಯ ವೈಶಿಷ್ಟ್ಯ. ಇನ್ನು ಕೃಷ್ಣನ ದಯೆ ಇದ್ದಿದ್ದರಿಂದ ಯಾವ್ದು ಅಸಾಧ್ಯ? ಕೃಷ್ಣ ಬಾಯಲ್ಲೇ ಬ್ರಹ್ಮಾಂಡ ತೋರಿಸಿದ ಕೃಷ್ಣನಿಗೆ ಎಷ್ಟು ಚಿಕ್ಕದಾಗಲೂ ಎಷ್ಟು ದೊಡ್ಡ ಪದಾರ್ಥ ಬೇಕಾದ ಪರಮಾತ್ಮ ಇಡ್ತಾನೆ. ಅಷ್ಟೆಲ್ಲ ನಡೆದೋಯ್ತಂತೆ, ಎಲ್ಲ ದಿಗ್ವಿಜಯ ಕಾರ್ಯ ಮುಗಿದು ಭಾರಿ ಸಂಭ್ರಮ, ಭಾರಿ ಸಂತೋಷವಾಯಿತು ಧರ್ಮರಾಜ. ಅಷ್ಟೊತ್ತಿಗೆ ಕೃಷ್ಣ ಪರಮಾತ್ಮ ಆಗಮಿಸ್ತಾನೆ ಅಲ್ಲಿಗೆ. ಆಹ್ವಾನ, ಇಷ್ಟೊತ್ತು ವೇದವ್ಯಾಸರ ಕೆಲಸ ಮುಗಿತಿನ್ನ, ಇನ್ನು ಮುಂದಿನ ಕೆಲಸ ಈ ರೂಪದ ಕೆಲಸ ಆಗ್ಬೇಕೀಗ. ವೇದವ್ಯಾಸರು ಇದ್ದಾರೆ, ಈಗ ಕೃಷ್ಣ ಪರಮಾತ್ಮನು ಬರ್ತಾನೆ. ಆಗ ಧರ್ಮರಾಜ ಕೇಳ್ತಾನೆ, ಆ ಮಾತನ್ನು ನೋಡಿದರೆ ಎಷ್ಟು ಸಾತ್ವಿಕ ವ್ಯಕ್ತಿ ಧರ್ಮರಾಜ ಅಂತ ಗೊತ್ತಾಗುತ್ತೆ. ಕೃಷ್ಣ, ವೇದವ್ಯಾಸರೇ, ನಿಮ್ಮ ಅಪ್ಪಣೆಯಂತೆ ರಾಜರನ್ನ ಗೆದ್ದಾಯ್ತು, ಸಂಪತ್ತನ್ನ ತಂದಾಯ್ತು, ಇನ್ನು ಯಾಗ ಮಾಡಬೇಕು. ಇಷ್ಟೇನು ಸಂಪತ್ತು ತಂದಿದ್ದೇವೆ, ಇದಿಷ್ಟನ್ನು ಕೂಡ ಜನಕ್ಕೆ ಕೊಡಬೇಕು ನಾನು, ಆ ವ್ಯವಸ್ಥೆ ಮಾಡಬೇಕಲ್ಲ ಅಂತ ಕೇಳುತ್ತಾನೆ. ಇದು ನಿಜವಾಗ ರಾಜರು ಹೇಗಿರಬೇಕು ಅಂತ ಗೊತ್ತಾಗುತ್ತೆ. ಇಷ್ಟೆಲ್ಲ ಜನಕ್ಕೆ ಮುಟ್ಟಿಸಬೇಕು, ಇದು ಯಾವುದೇ ಕಲೆಕ್ಷನ್ ಉದ್ದೇಶ ಏನಿರಬೇಕು, ಅದು ಜನಕ್ಕೆ ರೀಚ್ ಆಗಬೇಕು. ಯಾವ ಪರ್ಪಸ್ಗೆ ಕಲೆಕ್ಷನ್ ಆಗಿರುತ್ತೋ ಅದಕ್ಕೆ ರೀಚ್ ಆಗಬೇಕು. ಸರ್ಕಾರ ಯಾವ ಹೆಡ್ ಅಂತ ಇರುತ್ತೆ ನೋಡಿ, ಎಲ್ಲಿಂದ ಬಂದಿರುತ್ತೋ ಅದರಲ್ಲಿ ಬೇರೆದು ಉಪಯೋಗಿಸಾಗಿಲ್ಲ, ಅದನ್ನು ಅದಕ್ಕೆ ಉಪಯೋಗಿಸ್ಬೇಕಾದ್ರೆ ನಿಯಮ ಅದು ಬಂದು. ಇನ್ನಾದ್ರೆ ಯಾಗ ಅಂದ್ರೆ ಏನೀಗ, ನಮ್ಮ ಜನ ಏನ್ ತಿಳ್ಕೊಂಡ್ರು ಹಣ ಪೋಲ್ ಮಾಡ್ತಾರೆ ಅಂತ ತಿಳ್ಕೊಂಡ್ಬಿಟ್ರು, ತಪ್ಪದು. ಯಾಗದ ಉದ್ದೇಶ ಜನಗಳಿಗೆ ಎಲ್ಲ ಉಪಯೋಗಿಸು. ಸರ್ಕಾರ ಟ್ಯಾಕ್ಸ್ ಕೊಟ್ಟ ಸರ್ಕಾರ ಏನ್ ಮಾಡ್ಬೇಕದನ್ನ, ಸರ್ಕಾರಕ್ಕೆ ಆಸ್ತಿ ಬೇಕಾಗಿರ್ ಬೇಕಾಗಿದ್ದಲ್ಲ ಇದು ಬೇಕು ಸರ್ಕಾರಕ್ಕೆ. ಜನಗಳಿಗೆ ಉಪಯೋಗ ಏನೇನ್ ಮಾಡಕ್ಕೆ ಬೇಕಾಗತ್ತೆ ಅದಕ್ಕೆ ಬೇರೆ ಸಂಪಾದನೆ ಇಲ್ಲ ಸರ್ಕಾರಕ್ಕೆ, ಟ್ಯಾಕ್ಸ್ ಮೂಲಕನೇ ತರಬೇಕು ಸರ್ಕಾರ. ಅದಕ್ಕೋಸ್ಕರ ಟ್ಯಾಕ್ಸ್ ಮಹತ್ವ ಯಾತಕ್ಕೆ ಬಂತು ಅಂದ್ರೆ ಜನಗಳಿಗೆ ಮುಟ್ಟುತ್ತದೆ, ಬೇರೆದಕ್ಕೋಸ್ಕರ ಅಲ್ಲ. ಹೇಗೆ ತಂದಿದ್ದೇನಲ್ಲ ಜನಕ್ಕೆ ಮುಟ್ಟಿಸಬೇಕು, ಹಾಗೆ ರಾಜ ಮಹಾರಾಜರ ಕರ್ತವ್ಯ ಅಂದ್ರೆ ಅದನ್ನು ದೇವತೆಗಳಿಂದ ಹಿಡಿದು ಜನಗಳನ್ನು ಮುಟ್ಟಿಸಬೇಕು. ಅದನ್ನು ದೇವತೆಗಳಿಗೆ ಯಜ್ಞದ ಹೋಮದ ಮೂಲಕ ಮುಟ್ಟಿಸಬೇಕು, ಅತಿಥಿ ಕೆಲವರಿಗೆ ಅನ್ನದ ಮೂಲಕ ಮುಟ್ಟಿಸಬೇಕು, ಕೆಲವರಿಗೆ ಸೌಲಭ್ಯಗಳನ್ನು ಕೊಟ್ಟು ಮುಟ್ಟಿಸಬೇಕು, ಅವರವರ ಯೋಗ್ಯತೆ ತಕ್ಕಂತೆ ಮುಟ್ಟಿಸಬೇಕು. ಅದರ ಕೃಷ್ಣ ಅದಕ್ಕೆ ವ್ಯವಸ್ಥೆ ನೀನೇ ಮಾಡಬೇಕು ಅಂತ ಕೇಳಿದನು. ಅದಕ್ಕೆ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥ. ಭಗವಂತ ಸಂಪತ್ತು ಕೊಡೋದೆಲ್ಲ ಒಂದು ದಾಖಲೆ, ಆ ಸಂಪತ್ತು ವಿನಿಯೋಗ ಮಾಡೋ ಬುದ್ಧಿ ಎಷ್ಟರಂಗೆ ಬರುತ್ತೆ, ಎಷ್ಟು ಹಾಗೆ ಕೂಡಿಟ್ಟು ಸಾಯ್ತಾರೆ ಹೊರತು ಎರಡು ಗುಂಪು. ಅದರಲ್ಲಿ ಈ ಕುಡಿದು ತಿಂದು ಸಾಯೋದು ಒಂದು ಗುಂಪು, ಕೂಡಿಟ್ಟು ಸಾಯೋದು ಇನ್ನೊಂದು ಗುಂಪು, ಎರಡು ಅತ್ಯಂತ ಅಪಾಯಕರ. ಅಂತ ಹಣ ಇದ್ದಿದ್ದಕ್ಕೆ ನರಕಕ್ಕೆ ಹೋಗಕ್ಕೆ ಅನುಕೂಲ ಆಯ್ತು ಅಷ್ಟೇ ಅವರಿಗೆ. ಅಂತ ಹಣ ಇಲ್ಲದವರು ಸ್ವಲ್ಪ ಒಳ್ಳೆಯ ದಾರಿ ಮಾಡಕ್ಕೆ ಸಾಧ್ಯತೆ ಇತ್ತು. ನಿಜವಾಗಲೂ ಹಣ ಇರಬೇಕಾದದ್ದು ಸಾಧನ ಮಾಡಲಿಕ್ಕೆ ಧನ ಹೊರತು ಸುಮ್ಮನೆ ಇಟ್ಕೊಂಡು ಕೊಡ್ಲಿಕ್ಕೆ ಧನ ಅಲ್ಲ, ಸಾಧನೆ ಆಗಬೇಕು. ಅದರಿಂದ ಸದ್ವಿನಿಯೋಗ ಆಗಬೇಕು. ಮೊನ್ನೆ ಧರ್ಮರಾಜ ನಾರದ್ರು ಹೇಳಿದ್ರಲ್ಲ, ದತ್ತಭುಕ್ತ ಫಲಂ ಧನಂ, ಇಲ್ಲ ಇನ್ನೊಬ್ಬರಿಗೆ ಕೊಡಬೇಕು ಸದ್ವಿನಿಯೋಗಕ್ಕೆ, ಇಲ್ಲ ತಾನು ಉಪಯೋಗಿಸಬೇಕು ಒಳ್ಳೆ ರೀತಿಯಲ್ಲಿ. ಎರಡು ಇಲ್ಲದ ಹೋದರೆ ಸಾಧನ ಧನದಿಂದ ಏನೂ ಪ್ರಯೋಜನ ಇಲ್ಲ. ಎಷ್ಟೋದ್ರೆ ಎರಡು ಮಾಡೋದಿಲ್ವಲ್ಲ, ಅದಕ್ಕೆ ಯಮದೂತರು ಕೊಲ್ಲಬೇಕಾಗಿಲ್ಲ, ಈ ಕಳ್ಳರ ಕೊಂದು ಹಾಕ್ಬಿಡ್ತಾರೆ ಅವ್ರದ್ದು. ಯಾರು ಪೇಪರ್ಲ್ಲಿ ಬರ್ತಾ ಇರುತ್ತೆ ನೋಡಿ, ಅಲ್ಲಿ ಕೋಟ್ಯಾಧೀಶರುಗಳಲ್ಲಿ ಇವತ್ತು ಬಡವರು ಸಾಯೋದು ಭಾರಿ ಕಡಿಮೆ, ಅದು ಬೇರೆ ಕಾರಣಕ್ಕೆ ಸಾಯ್ತಾರೆ. ಪಾಪ ಅನ್ನ ಇಲ್ಲ ಅಂತ ಅವ್ರು ಸಾಯ್ತಾರೆ, ಧನ ಇದೆ ಅಂತ ಇವ್ರು ಸಾಯ್ತಾರೆ, ಅದೊಂದು ಕಾರಣ. ಇಲ್ಲ ಅಂತ ಸಾಯೋದು ಅವರು, ಇದೇ ಅಂತ ಕೊಲೆ ಆಗೋ ಸಾಯಿದು, ಇವರು ಆತ್ಮಹತ್ಯೆ ಮಾಡ್ಕೊತಾರೆ ಇವರು ಕೊಲೆ ಆಗ್ತಾರೆ, ಅಷ್ಟೇ ವ್ಯತ್ಯಾಸ. ಆದರೆ ಎರಡೂ ತಪ್ಪೇನೆ, ಆತ್ಮಹತ್ಯೆ ಮಾಡ್ಕೊಳ್ಳೋ ದಡ್ತನ ಅವರು ಮಾಡಬಾರದು, ಕೊಲೆಯಾಗೋ ಮೂರ್ಖತನಕ್ಕೆ ಇವರು ಹೋಗಬಾರದು. ಸದ್ವಿನಿಯೋಗ ಮಾಡಿದ್ದಿದ್ರೆ ಕೆಲವು ಎಷ್ಟೋ ಜನ ಅಂತ ಕೊಲೆಯಾಗಿ ಸಾಯ್ತಾರಲ್ಲ ತಿಂತ ಶ್ರೀಮಂತರುಗಳು, ಜನ ಏನಂತಾರೆ ಗೊತ್ತೇನು, ಪಾಪಿಷ್ಟ ಹೋಗ್ಲಿ ಬಿಡು ಅಂದು ಬಿಡ್ತಾರೆ. ಈ ಕಡೆ ಸತ್ತಿದ್ದೊಂದು ಜನ ಬಯಸ್ಕೊಳ್ಳೋದು ಒಂದು, ಇವತ್ತು ಅಯ್ಯೋ ಹೋಗಬಾರದಾಗಿತ್ತು, ಎಷ್ಟು ಉಪಯೋಗ ಇತ್ತು. ಕರ್ಣ ಸತ್ತಾಗ ಮುಂದೆ ಹೇಳ್ತಾರೆ, ಇಡೀ ಜಗತ್ತು ದುಃಖ ಪಟ್ಟುಬಿಡ್ತಂತೆ, ಎಲ್ಲಾ ಜನ ಕೊರಗಿ ಬಿಟ್ರಂತೆ. ಅಂತ ದಾನಶೂರು ಎಲ್ಲಿ ಕಾಣುತ್ತೇವೆ ಮತ್ತೆ ನಾವು ಅಂದ್ಕೊಂಡ್ರಂತೆ. ಪಾಪ ಮುಂದೆ ಬರುತ್ತೆ ಕರ್ಣ ಪರ್ವದೊಳಗೆ, ಕರ್ಣ ಸತ್ತಾಗ ಎಲ್ಲ ಋಷಿಗಳು ಮುನಿಗಳು ವೇದಗಳು ಎಲ್ಲ ಕೂಡ ಕಲ್ಪವೃಕ್ಷ ನಮ್ಮಿಂದ ದೂರ ಹೋದಾಗಾಯ್ತು, ಈಗ ಕಾಮಧೇನು ದೂರ ಹೋದಾಗಾಯ್ತು. ಎಂಥ ದಾನಶೂರ ಕರ್ಣ, ಅಂಥವನು ಸಾಯಬಾರದಾಗಿತ್ತು ಅಂತ ಅನ್ಕೊಂಡ್ರಂತೆ. ಮನುಷ್ಯ ಆ ರೀತಿ ಬದುಕಿದ್ರೆ ಸಾಧನೆ ಹೊರತು ಸದ್ಯ ಪೀಡೆ ಹೊರತು ಅನ್ನ ಬದುಕಬಾರದು ಮನುಷ್ಯ ಯಾವಾಗಲೂ ಕೂಡ. ತುಂಬಾ ಜನಗಳ ಬದುಕು ಅಷ್ಟೇ ಆಗೋದು. ಒಳ್ಳೆ ರೀತಿಯಲ್ಲಿ ಬದುಕಬೇಕಾದ್ರೆ ಧರ್ಮರಾಜರ ಮಾತು ದೊಡ್ಡ ಆದರ್ಶ. ಆ ಧರ್ಮರಾಜ ಯಾರು ಗೊತ್ತಾ, ನಮಗೆ ಯಮದೇವರು ಏನ್ ಮಾಡ್ತಾರೆ, ಯಮದೂತರು ಏನ್ ಮಾಡ್ತಾರೆ ಅಂತ ಯೋಚನೆ ಮಾಡಿದ್ರೆ ಸ್ವತಃ ಯಮ ಆತ, ಸ್ವತಃ ಯಮ ಸದ್ವಿನಿಯೋಗ ಮಾಡಬೇಕು ಅಂತ ಕೇಳ್ತಾನಂತೆ. ಎಲ್ಲಾ ದೇವತೆಗಳು ಕೂಡ ಪೀಡಯಾಮೋ ವಾಸುದೇವಂ, ದೇವತಾ ಮಂಡಲ ಅಖಂಡ ಮಂಡನ ಅಂತ ಬದುಕಬೇಕು. ಧರ್ಮರಾಜನ ಪ್ರಜ್ಞೆ ಅಂಥದ್ದು ಎಲ್ಲ ನಡೀತಂತೆ. ಆಗ ಮುಂದಿನ ದೊಡ್ಡ ಕೆಲಸ ಆ ಸಭಾಮಂಟಪ ನಿರ್ಮಾಣ ಆಗಬೇಕೀಗ. ಎರಡು ಮಂಟಪಗಳಾಗಬೇಕೀಗ, ಒಂದು ಯಾಗ ಮಂಟಪ, ಒಂದು ಸಭಾಮಂಟಪ. ಸಭಾಮಂಟಪ ಯಾತಕ್ಕೆ, ಯಾಗಮಂಟಪ ಯಾತಕ್ಕೆ? ಯಾಗಮಂಟಪದಲ್ಲಿ ಈ ಹೋಮ ಇತ್ಯಾದಿಗಳೆಲ್ಲ ನಡೀಬೇಕಲ್ಲಿ, ಋತ್ವಿಕಗಳು ಪಾರಾಯಣ ಮಾಡಬೇಕು, ಹೋಮ ಕಾರ್ಯ ನಡೀಬೇಕು, ಅದಕ್ಕೆ ವ್ಯವಸ್ಥೆ ಎಲ್ಲ ಆಗಬೇಕು. ಸಭಾಮಂಟಪ ಯಾತಕ್ಕೆ ಬೇಕು ಅಂದ್ರೆ ಅಲ್ಲಿ ಜ್ಞಾನ ಕಾರ್ಯ ನಡೀಬೇಕು, ಪಾಠ ಪ್ರವಚನ ನಡೀಬೇಕು, ಇಲ್ಲದೆ ಹೋದ್ರೆ ಯಜ್ಞ ಅಲ್ವೇ ಅಲ್ಲ ಅದು. ಒಂದು ಯಾವುದೇ ಒಂದು ಕೆಲಸಕ್ಕೆ ಯಜ್ಞ ಅಂತ ಹೆಸರು ಬರಬೇಕಾದ್ರೆ ಜ್ಞಾನ ಇಲ್ಲದೆ ಹೋದರೆ ಯಜ್ಞ ಅಂತ ಅದನ್ನು ಕರೆಯೋದಿಲ್ಲ. ಅಲ್ಲಿ ಜ್ಞಾನ ಕಾರ್ಯ ಎಷ್ಟೆಷ್ಟು ನಡೆಯುತ್ತಲ್ಲ ದೊಡ್ಡ ದೊಡ್ಡ ಯಜ್ಞ ಅಂತ ಕರೀತಾರೆ. ರಾಜಸೂಯಾಗದ ದೊಡ್ಡ ದಾಖಲೆ ಎಂದು ಆಚಾರ್ಯ ಹೇಳ್ತಾರೆ. ತತ್ರ ಸರ್ವ ಜಗದೇಕ ಸಂಗಮೇ ತತ್ವ ನಿರ್ಣಯ ಕಥಾ ಬಹೂವಿರೇ ಪ್ರಾಸ್ತಿಕೋತ್ರ ಪರಿಪೂರ್ಣ ತಿದ್ಘನೋ ವ್ಯಾಸಯೇವ ಭಗವಾನ್ ಬಹೂವ. ಅತಿ ದೊಡ್ಡ ವಿದ್ವತ್ ಸಭೆ ನಡೀತಂತೆ. ಅಲ್ಲಿಗೆ ಆಹ್ವಾನಿತರೆಲ್ಲ ಬರೋದು ಶುರು ಮಾಡಿಬಿಟ್ಟಿದ್ದಾರೆ. ಯಾರ್ಯಾರು ಬರ್ತಿದ್ದಾರೆ ಗೊತ್ತೇನು? ಬ್ರಹ್ಮಾದಿ ದೇವತೆಗಳು ಬರ್ತಾ ಇದ್ದಾರಂತೆ. ದೇವತೆಗಳು ಆಗಿನ ಕಾಲದ ದಾಖಲೆ. ದೇವತೆಗಳು ವಿಗ್ರಹ ಅಲ್ಲ, ದೇವತೆಗಳು ಡೈರೆಕ್ಟ್ ಬರ್ತಾ ಇದ್ದಾರೆ. ಅಂತ ಒಂದು ಕಾಲವನ್ನು ಮಹಾಭಾರತ ವರ್ಣನೆ ಮಾಡ್ತಾ ಇದೆ. ಬ್ರಹ್ಮದೇವರು ರುದ್ರದೇವರು ಮಾಡ ದೇವತೆಗಳೆಲ್ಲ ಯಾರು ಕೆಳಗಿಳಿತಾ ಇಲ್ಲ. ಸಭಾಮಂಟ ಅವರಿಗೆ ಬಾಲ್ಕನಿ ಸಿಸ್ಟಮ್ ಅವರಿಗೋಸ್ಕರ ಬಂದಿದ್ದು. ಈ ಬಾಲ್ಕನಿ ಅಂದರೆ ಥರ್ಡ್ ಕ್ಲಾಸ್ ಪೀಪಲ್ ಅಂತ ಆಗಿಬಿಡುತ್ತೆ. ಎಷ್ಟೋ ಸರತಿ ದೇವತೆಗಳು ಕೆಳಗಿಳಿಯೋದಿಲ್ಲ ಅವರು ದೇವತೆಗಳಾದ್ದರಿಂದ ಮೇಲೇನೆ ಅವರೆಲ್ಲ ವ್ಯವಸ್ಥೆ ಮಾಡಿದ್ರಂತ ಅವರಿಗೆಲ್ಲ ಕೂಡ ದೇವತೆಗಳಿಗೆ. ರಾಕ್ಷಸರೆಲ್ಲ ನೋಡಬೇಕು, ಸಾಧ್ಯ ಗಲಾಟೆ ಮಾಡಬೇಕು ಅಂತ ಅವರು ಬರ್ತಿದ್ದಾರೆ. ಪಾಪ ರಾಕ್ಷಸರ ಗುಂಪು ಬಂತಂತೆ. ರಾಜ ಮಹಾರಾಜರು ಸರಿಯೇ ಸರಿ, ಅವರಲ್ಲಿ ಬಂದವರಲ್ಲಿ ಭಾರಿ ದುಷ್ಟ ಬಂದವನು ಅಂದ್ರೆ ದುರ್ಯೋಧನ. ಅವನು ಅವನ ಶಿಷ್ಯ ಪರಿವಾರ ದೊಡ್ಡ ಗುಂಪಿತ್ತಲ್ಲ ಅದೆಲ್ಲ ಬಂತು. ಭೀಷ್ಮರು ಬಂದರು, ದ್ರೋಣರು ಬಂದರು, ಕರ್ಣ ಬಂದ, ಅವರೆಲ್ಲ ಬಂದರು. ಈ ಕಡೆಯಿಂದ ಭಗವಂತನಾದ ಕೃಷ್ಣ ಬರ್ತಾ ಇದ್ದಾನೆ. ವೇದವ್ಯಾಸರಂತೂ ಇದ್ದೇ ಬಿಟ್ಟಿದ್ದಾರೆ. ಪರಶುರಾಮ ದೇವರು ಬರ್ತಾರೆ. ಇಂಥ ದೇವ ಸಾಕ್ಷಾತ್ ನಾರಾಯಣನಿಂದ ಹಿಡಿದು ಕಲಿಯಾದ ದುರ್ಯೋಧನವರಿಗೆ ಎಲ್ಲರೂ ಸೇರಿದ್ದಾರೆ. ಅದಕ್ಕೆ ತತ್ರ ಸರ್ವ ಜಗದೇಕ ಸಂಗಮೇ. ಕೃಷ್ಣ ಬಂದ ಅಂದ್ರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆತನ ಜೊತೆ 16,108 ಹೆಂಡಂದರು ಬರ್ತಾರೆ, ಅವರು ಪರಿವಾರ. ಕೃಷ್ಣ ಬಂದ ಅಂದ್ರೆ ಜಗ ವಿಶ್ವ ಕುಟುಂಬಿ ಅಂತ ಕೃಷ್ಣನ ಹೆಸರು ಆ ಮಟ್ಟಿಗೂ ಭಾರಿ ಸಾರ್ಥಕವಾದದ್ದೆ. ಆತ ಬಂದ ಅಂತ ಹೇಳಿದ್ರೆ ಆ ಸಂಭ್ರಮದ ರೀತಿನೇ ಬೇರೆ. ಅಷ್ಟು ಜನಗಳೆಲ್ಲ ಧಾವಿಸಿದರು. ಎಲ್ಲರಿಗೂ ಸಪ್ರೇತಕ್ಕೆ ವ್ಯವಸ್ಥೆ. ಈ ವ್ಯವಸ್ಥೆ ಮೇಲ್ವಿಚಾರಣೆ ಯಾರಿಗೆ ಕೊಟ್ಟಿದ್ರಂತೆ? ಭೀಮಸೇನಿಗೆ ಒಪ್ಪಿಸಿದ್ರಂತೆ. ಎಲ್ಲ ದಾರಿ ಭೀಮಸೇನಂತೆ. ಆ ಸಭಾಮಂಟಪ ಹೇಗಿರಬೇಕು, ಯಜ್ಞ ಮಂಟಪ ಹೇಗಿರಬೇಕು, ಅದಕ್ಕೆ ವಾಸ್ತು ಹೇಗಿರಬೇಕು, ಅದರ ಯಾವ್ಯಾವ ವಸ್ತುಗಳು ಎಲ್ಲೆಲ್ಲಿರಬೇಕು, ಅದೆಲ್ಲ ತಿಳಿದವರಿಗೆ ಕೊಡಬೇಕಲ್ಲ. ಅದೆಲ್ಲ ತಿಳಿದಿದ್ದ ಯಾರಿಗೆ? ಭೀಮಸೇನ ಸರ್ವಜ್ಞ ಪೂರ್ಣ ಪ್ರಜ್ಞನಾದ್ದರಿಂದ. ಅದು ಗೊತ್ತಿತ್ತು ಇಲ್ಲೊಂದು ಕೇಳಿದ್ರೆ ತಂತ್ರಸಾರ ಓದ್ಬೇಕು. ನೀವೀಗ ತಂತ್ರಸಾರದ ಆಚಾರ್ಯ ಬರೀತಾರೆ, ಯಜ್ಞ ಮಂಟಪ ಹೇಗಿರಬೇಕು, ಕಲಶ ಸ್ಥಾಪನೆ ಹೇಗಾಗಬೇಕು, ಯಾರ್ಯಾರು ಎಲ್ಲೆಲ್ಲಿ ಪಾರಾಯಣ ಕೂಡಬೇಕು ಅಂತ ಹೇಳ್ತಾರೆ. ಋಗ್ವೇದ ಪಾರಾಯಣ ಮಾಡಿ ಎಲ್ಲಿ ಕೂಡಬೇಕು, ಯಜುರ್ವೇದ ಪಾರಾಯಣ ಮಾಡಿ ಎಲ್ಲಿ ಕೂಡಬೇಕು, ಎಲ್ಲ ವ್ಯವಸ್ಥೆ ಉಂಟು ಅದಕ್ಕೆಲ್ಲ ಕೂಡ. ಆಚಾರ್ಯ ತಂತ್ರಸಾರ ಸಂಗ್ರಹ ಈ ಹೋಮ ಹವನಾದಿ ಯಾಜ್ಞಿಕ ಕಾರ್ಯದ ಬಗ್ಗೆ ಅದು ಎನ್ಸೈಕ್ಲೋಪೀಡಿಯಾ. ಅದು ಒಂದು ಸಣ್ಣ ಗಾತ್ರ, ಬರೀ 400 ಶ್ಲೋಕ ಕೂಡ ಇಲ್ಲ. ಆದರೆ ಅದರ ವಿಷಯಗಳು ಮಾತ್ರ ಜಗತ್ತೆ ಎಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಮಾಹಿತಿಗಳನ್ನು ಕೊಡ್ತಾರೆ. ಅದಕ್ಕೋಸ್ಕರ ಭೀಮಸೇನೇ ಒಪ್ಪಿಸಿದರಂತೆ. ಮೊದಲು ಅದನ್ನು ಸರ್ವೆ ಮಾಡಿದ್ರು, ಫಸ್ಟ್ ಫೀಲ್ಡ್ ಸರ್ವೆ ಆಗಬೇಕು ಅದು. ಆಮೇಲೆ ಎಕ್ಸ್ಕವೇಷನ್ ಆಗಬೇಕು, ಯಜ್ಞಭೂಮಿ ಶುದ್ಧಿ ಆಗಬೇಕು, ಆಮೇಲೆ ಮಂಟಪ ನಿರ್ಮಾಣ ಆಗಬೇಕು. ಆ ಮಂಟಪಕ್ಕೆ ಇಟ್ಟಿಗೆ ಇಟ್ಟಿಗೆ ಉಪಯೋಗಿಸಿದ್ದಲ್ಲ, ಮಣ್ಣಲ್ಲ, ಗಾರೆ ಅಲ್ಲ, ಸಿಮೆಂಟ್ ಕಾನ್ಸೆಪ್ಟ್ ಅಂತ ಅವತ್ತಿಂದ ಅಲ್ಲೇ ಅಲ್ಲ. ಮತ್ತೆ ಯಾತಕ್ಕೆ ಏನು ಉಪಯೋಗಿಸಿದ್ರು ಹೇಳ್ತಾರೆ, ಸರ್ವಂ ಹಿರಣ್ಮಯ ಹೇಮ ಹಿರಣ್ಮಯೀಂ ಅಂತ ಹೇಳ್ತಾರೆ. ಎಲ್ಲ ಚಿನ್ನದ ಪದಾರ್ಥಗಳು ಪ್ರತಿಯೊಂದಕ್ಕೂ. ಇವತ್ತು ಪೇಂಟ್ ಪೇಂಟ್ ಹೊಡೆದ್ರೆ ಕತೆ ಬೀಳುತ್ತೆ, ಗೋಲ್ಡ್ ಪೇಂಟ್ ಹೊಡೆದ್ರೆ ಬಿಟ್ಟರೆ ಸಾಕು ಅಂತ ಕಾಲ ಇದು. ಆಕ್ಚುಲ್ ಚಿನ್ನ ಉಪಯೋಗಿಸ್ತಾರಂತೆ. ಅಷ್ಟು ದುಡ್ಡಲ್ಲಿ ತಂದಿದ್ದಾರೆ ನೋಡಿ, ಎಲ್ಲ ವಿನಿಯೋಗ ಮಾಡ್ತಾ ಇದ್ದಾರೆ. ಏನೇನು ತಂದಿದ್ದಾರೆ ಪ್ರತಿಯೊಂದು ವಿನಿಯೋಗ ಆಗಬೇಕು. ಅದಕ್ಕೆ ಭೀಮಸೇನದ ಪ್ರಧಾನ ವಿಚಾರಣೆ ಅದೆಷ್ಟು ದೊಡ್ಡ ಸಭಾಮಂಟಪ ಮತ್ತು ಯಜ್ಞ ಮಂಟಪ, ಅವು ಎರಡೂ ಸರಿಯಾಗಿ ನಡೀಬೇಕು, ಶಾಸ್ತ್ರೋಕ್ತವಾಗಿರಬೇಕು. ಎಲ್ಲೆಲ್ಲೂ ಲೋಪ ಆಗಬಾರ, ಆಗ ದೇವತೆಗಳ ಸನ್ನಿಧಾನ ಬರೋದು. ಸ್ವಲ್ಪ ಲೋಪ ಆದರೂ ಕೂಡ ದೇವತೆಗಳ ಸನ್ನಿಧಾನ ಬರೋದಿಲ್ಲ. ರಂಗೋಲಿ ಅನ್ನೋದು ಆಲ್ಟ್ ಅದು ಒಂದು. ಸರಿಯಾಗಿ ರಂಗೋಲಿ ಹಾಕಿಬಿಟ್ಟು ಭೂತಪ್ರೇತ ಒಳ ಬರಹಾಗಿಲ್ಲ, ಭೂತಪ್ರೇತರ ಪ್ರವೇಶನೇ ಇಲ್ಲ, ದಿಗ್ಬಂಧನ ಮಾಡಿದ ಲೆಕ್ಕ ಅದು ಒಂದು. ಹೇಗೆ ನೋಡಿ, ಒನ್ ವೇ ಅಂತ ಬೋರ್ಡ್ ಹಾಕಿಬಿಡ್ತಾರೆ, ಸುಮ್ಮನೆ ಚಿತ್ರ ಅಲ್ಲ, ಅಲ್ಲಿ ಹೋರಿ ಹಿಡ್ಕೊಂಡು ಹೋಗ್ತಾರೆ ಅಂತ ಅರ್ಥ. ಅಲ್ಲಿ ಹೋಗಬಾರದು, ಹೋಗಬೇಕು, ಹೋದ್ರೆ ಹೋಗಬಾರದು, ಇಂಡಿಕೇಶನ್ ಅದು ಒಂದು. ಹಾಕಿದವರಿಗೆ ಅರ್ಥ ಆಗಬೇಕು ಅದು ಒಂದು. ರೈಟ್ ಅಂಡ್ ಲೆಫ್ಟ್ ಅಂತ ಹಾಕಿ ಕೊಡ್ತಾರೆ ರಂಗೋಲಿ ಅಂದ್ರೆ ಹಾಕಿ. ಅಲ್ಲಿ ತ್ರಿಕೋಣ ಮಂಡಲ ಹಾಕಿದ್ರು ಅಂದ್ರೆ ಚಕ್ರದ ಗುರುತು ಹಾಕಿಬಿಟ್ರು ಅಂದ್ರೆ ದೇವಪೀಡ ಪಿಶಾಚಿಗೆ ಎಂಟ್ರಿನೇ ಇಲ್ಲ. ಹಿಂದಿನ ಕಾಲ ಬೆಳಿಗ್ಗೆ ಎದ್ದ ತಕ್ಷಣ ತಡಿ ಹಾಕಿಬಿಟ್ಟು ಗೋಮಯದಿಂದ ತಡಿ ಹಾಕಿಬಿಟ್ಟು ಹೊಸ್ತಲ್ಲಿ ಪೂಜೆ ಮಾಡಿ ಇಷ್ಟೆಲ್ಲ ಮಾಡಿಬಿಟ್ರು ಅಂತ ಕೇಳಿದ್ರೆ ಇಡೀ ದಿವಸ ಶುಭ. ಇವತ್ತು ಏಳದ 9 ಗಂಟೆಗೆ ಪಾಪ ಅಟ ದೇವರು ಒಳಗೆ ಬಂದಾಗಿರುತ್ತೆ. ಅವ್ರು 7 ಹೊತ್ತಿಗೆ ಅವರೇ ಒಳಗೆ ಬಂದ್ಬಿಟ್ಟಿರ್ತಾರೆ ಆಗಲೇ, ಅಥವಾ ಇವರೇ ದೇವರ ಇದ್ದಾಗಿರ್ತಾರೆ, ಎರಡರ ಒಂದಾಗಿರ್ಬೋದು. ಆ ಕಾಲಕ್ಕೆ ದೇವತೆಗಳು ಬರತಕ್ಕಂಥ ಕಾಲ ಮನೆಯಲ್ಲಿ ಆ ನೋಡ್ಕೊಳ್ಳೋ ದೊಡ್ಡ ಜವಾಬ್ದಾರಿ ಅದು ಒಂದು. ಭಗವಂತನ ಉದಯರಾಗಗಳನ್ನು ಹಾಡ್ತಾ ಶ್ಲೋಕಗಳನ್ನು ಹೇಳ್ತಾ ಈ ರೀತಿ ಮಾಡಿಬಿಟ್ಟಾಗ ಪ್ರತಿಯೊಂದಕ್ಕೂ ಗುರುತುಗಳು ಉಂಟು. ಹೀಗೆ ಎಳೆ ಹೀಗೆ ಹಾಕಿದ್ರೆ ಉಂಟು, ಹೀಗುಂಟ್ರೆ ಅರ್ಥ ಉಂಟು, ಪ್ರತಿಯೊಂದು ಆಕೃತಿಗೆ ಅರ್ಥ ಉಂಟು. ಆಗ ಅದು ಅತ್ಯಂತ ಮಂಗಳಕರವಾದ ಕಾರ್ಯಕ್ಕೆ ವಿನಿಯೋಗವಾಗ್ತಿತ್ತು. ಅದೆಲ್ಲ ಯಾರಿಗೆ ಗೊತ್ತಿರಬೇಕು? ಆ ಶಾಸ್ತ್ರಜ್ಞರಾಗಬೇಕು. ಅದಕ್ಕೆ ಭೀಮಸೇನ ಸರ್ವಜ್ಞನಾದ್ದರಿಂದ ಅಂತ ವ್ಯವಸ್ಥೆ ಎಲ್ಲ ನಡೆದು ಹೋಗಿದೆ. ಆಸನ ವ್ಯವಸ್ಥೆ ಆಗಬೇಕಲ್ಲ, ಯಾರ್ಯಾರಿಗೆ ಎಷ್ಟೆಷ್ಟು ಕೂಡಿಸಬೇಕು, ಅದೆಲ್ಲ ವ್ಯವಸ್ಥೆ ಎಲ್ಲ ಆಗಿದೆ. ಅಷ್ಟೆಲ್ಲ ಮೊದಲೇ ನೋಡಿದರೆ ವಿಶ್ವಕರ್ಮದ ನಿರ್ಮಾಣದ ಪಟ್ಟಣ, ಮಯಾಸನ ನಿರ್ಮಾಣದ ಈ ಮಯಸಭೆ, ಅದರಲ್ಲಿ ಭೀಮಸೇನ ನಿರ್ಮಾಣದ ಇದು, ಅಲ್ಲಿ ಕೃಷ್ಣ ವೇದವ್ಯಾಸ ಪರಶುರಾಮ ದೇವರ ಆಗಮನ, ಇಷ್ಟೆಲ್ಲ ಭವ್ಯವಾದಂತಹ ತೀರ್ಮಾನದೊಂದಿಗೆ ಯಾಗ ಪ್ರಾರಂಭವಾಗ್ತಾ ಇದೆಯಂತೆ. ಎಲ್ಲರೂ ಬಂದಾಗಿದೆ. ಆ ಸಮಯಕ್ಕೆ ಸ್ವತಃ ಕೃಷ್ಣ ಪರಮಾತ್ಮ ಎಲ್ಲರಿಗೂ ಕೂಡ ಕೆಲಸವನ್ನು ಹಂಚುತ್ತಾ ಇದ್ದಾನೆ. ಧರ್ಮರಾಜ ಬರ್ತಾನೆ, ಕೃಷ್ಣ ಇಷ್ಟು ಜನ ಸೇರಿದ್ದಾರೆ, ಕೆಲಸ ಆಗಬೇಕು ಗೊತ್ತಿಲ್ಲ, ಅಲ್ಲ ನೀನೇ ಮಾಡಿಸ್ಬೇಕು ಅಂತ ಹೇಳುತ್ತಾನೆ. ದೇವರನ್ನ ಹೀಗೆ ನಂಬಿದ್ದು ಧರ್ಮರಾಜನ ವೈಶಿಷ್ಟ್ಯ. ಕೃಷ್ಣ ನೀನೇ ಹೇಳಬೇಕಿದನ, ಆಯ್ತು ಅಂತೇಳಿ ಕೃಷ್ಣ ಎಲ್ಲರಿಗೆ ಕೆಲಸ ಹಂಚುತ್ತಾ ಇದ್ದಾನೆ. ಇಂತಿಂಥ ನಿಂತ ಕೆಲಸ ಮಾಡಬೇಕು ಅಂತ ಹೇಳಿದ್ದೇನೆ. ಅದರಲ್ಲಿ ಆ ಕೆಲಸ ವಿಚಾರ ನಾನು ಹೇಳ್ತೇನಂತೆ. ಆ ಒಂದೆರಡು ಹೇಳ್ತೇನೆ. ಭೀಮಸೇನ ಏನ್ ಕೆಲಸ ಕೊಟ್ಟ ಅಂದ್ರೆ, ಇಷ್ಟೆಲ್ಲ ಕೆಲಸ ಆಯ್ತಲ್ಲ, ಈಗ ಇದು ಪ್ರಿಪರೇಷನ್ ಆಯ್ತು, ಈಗ ಮುಂದಿನ ಕೆಲಸದಲ್ಲಿ ಭೀಮೋ ಮಹಾರಸಾಧ್ಯಕ್ಷ, ಅಡಿಗೆ ಮನೆ ಜವಾಬ್ದಾರಿ ಪೂರ್ತಿ ಭೀಮಸೇನಂದ. ಮಹಾರಸಾಧ್ಯಕ್ಷ ಭೀಮ, ಮಹಾರಸ ಅಂದ್ರೆ ಅಡಿಗೆ ಮನೆ, ಅಡಿಗೆ ಮನೆಯ ಜವಾಬ್ದಾರಿ ಎಲ್ಲ ಪೂರ್ತಿ ಭೀಮಸೇನಂದು. ಯಾತಕ್ಕೆ ನಮ್ಗೆ ತರ ಗೊತ್ತು, ಏ ಹೊಟ್ಟೆ ಭಾಗ ತಿಳ್ಕೊಂಡಿರ್ತಾರೆ ಅಂತ ಕೊಟ್ಟು ಬಿಟ್ರು ಅಂತ ತಿಳ್ಕೊಂಡ್ಬಿಡ್ತಾರೆ ಅಂತೆ. ತಿನ್ನಕ್ಕೆ ಭಾರಿ ಅನುಕೂಲವಾಯ್ತು ಅಂತೇಳಿ ತಪ್ಪು. ಮಹಾನಸಾಧ್ಯಕ್ಷ ಅಂದ್ರೆ ಸಾಮಾನ್ಯವಾದ ಪದ ಅಲ್ಲ ಅದು. ಇವತ್ತು ಎಲ್ಲ ಅನರ್ಥಗಳಿಗೆ ಮೂಲ ಎರಡು, ತಲೆ ಕೆಟ್ಟರೆ ವಿಚಾರ ಹಾಳಾಗುತ್ತೆ, ಅಡಿಗೆ ಮನೆ ಕೆಟ್ಟರೆ ಹೊಟ್ಟೆ ಹಾಳಾಗುತ್ತೆ. ಅಡಿಗೆ ಮನೆ ಅಂತ ಹೇಳಿದ್ರೆ ಫುಡ್ ಸಪ್ಲೈ ಆಗದೆ ಅದರಿಂದ ಬರ್ದು ಬಿಸಿ ಊಟದಿಂದ ಸಾವು ಬರ್ತಾ ಇದೆ ನೋಡಿ ಅಲ್ಲಲ್ಲಿ. ಊಟದಲ್ಲಿ ಹೆಚ್ಚು ಕಡಿಮೆ ಆಯ್ತು ಅಂತ ಕೇಳಿದ್ರೆ ಮನುಷ್ಯನ ಆರೋಗ್ಯ ಪೂರ್ತಿ ಹಾಳಾಗಿ ಹೋಗ್ಬಿಡುತ್ತೆ. ಹೊಟ್ಟೆಗೆ ಏನಾಗ್ತಾನೋ ದೇಹಕ್ಕೆ ಮುಟ್ಟುತ್ತೆ, ತಲೆಗೆ ಏನಾಗ್ತಾನೋ ಅದು ಜೀವಕ್ಕೆ ಮುಟ್ಟುತ್ತೆ. ತಲೆಗೆ ಹಾಕೋದು ಜೀವಕ್ಕೆ, ಹೊಟ್ಟೆಗೆ ಹಾಕೋದು ದೇಹಕ್ಕೆ. ಇವತ್ತು ದೇಹ ಸರಿ ಇರಬೇಕು ಅಂತಿದ್ರೆ ನೂರಕ್ಕೆ 99 ರೋಗಗಳು ಬರೋದು ಎಲ್ಲಿಂದ ಗೊತ್ತೇನು? ಆಹಾರ ಮೂಲಾಹ ಸರ್ವೇ ರೋಗಾಹ ಅಂತ ಹೇಳ್ತಾರೆ. ಎಲ್ಲ ರೋಗಕ್ಕೆ ಮೂಲ ಆಹಾರ. ಡಾಕ್ಟರ್ ಕೈ ಹಿಡ್ಕೊಂಡು ನೋಡ್ತಾರೆ ಹೋದ ತಕ್ಷಣ, ನಿನ್ನೇನ್ ತಿಂದಿದ್ದಿ ಅಂತ ಕೇಳ್ತಾರೆ. ಏನ್ ತಿಂದಿದ್ದೆ ಅದಕ್ಕೆ ಬಂದಿದೆ ಅಂತ ಅರ್ಥ. ತಿನ್ನೋದಕ್ಕೂ ಇದಕ್ಕೂ ಡೈರೆಕ್ಟ್ ಸಂಬಂಧ ಉಂಟು. ಆದ್ದರಿಂದ ಊಟದ ವ್ಯವಸ್ಥೆ, ಜನ ಜಾಸ್ತಿ ಆಗ್ತಾ ಹೋದಂತೆ ಅವ್ಯವಸ್ಥೆನೇ ಜಾಸ್ತಿ. ಇಲ್ಲ ಒಂದು ರೀತಿ ಅವ್ಯವಸ್ಥೆ, ಇವ್ರಿಗೆ ಬಂತು ಅವ್ರಿಗೆ ಬರಲಿಲ್ಲ ಅದೊಂದು ಅವ್ಯವಸ್ಥೆ, ಇದು ಸರಿ ಬಂತು ಸರಿ ಬರಲಿಲ್ಲ ಅದೊಂಥರ ಕಾಮೆಂಟ್ಗಳು, ಎರಡನೇ ಸರ್ತಿ ಕೇಳಲಿಲ್ಲ ಮೂರನೇ ಸರ್ತಿ ಕೇಳಲಿಲ್ಲ ಇನ್ನೊಂದರ ಕಾಮೆಂಟ್ಗಳು. ಇನ್ನು ಕೆಲವರಿಗೆ ಸರಿ ಬೆಂದಿರಲಿಲ್ಲ, ಆಗಿತ್ತು ಹೀಗಿತ್ತು, ಮಜ್ಜಿಗೆ ಭಾರಿ ನೀರಾಗಿತ್ತು, ಅವೆಲ್ಲ ಇನ್ನೊಂದು ಕಾರಣಗಳವೆಲ್ಲ ಕೂಡ. ಆಮೇಲೆ ಮತ್ತೆ ಇವರಿಗೆಲ್ಲ ಕೂಡ ಆ ಕಹಿ ಇತ್ತು, ಏನೋ ಆಗಿತ್ತು ಮತ್ತೊಂದು ರೀತಿಯಲ್ಲಿ. ಇದೆಲ್ಲ ಯೋಚನೆ ಮಾಡ್ತೀವಿ. ಎಲ್ಲದಕ್ಕಿಂತ ಜಸ್ಟ್ ಅಪಾಯ ಒಂದಿದೆ, ಏನೇನೋ ಬೀಳಬಹುದು, ಅದರೊಳಗೆ ವಿಷಗಳು ಬೀಳಬಹುದು. ಇವತ್ತು ವಿಷ ಬೀಳಬಹುದು ಅಲ್ಲ, ವಿಷದ ಪದಾರ್ಥನೇ ತರ್ತಾರೆ ಅನೇಕ. ನಿಷಿದ್ಧ ಪದಾರ್ಥ ತಂದು ಮಾಡಿದರೆ ಎಷ್ಟು ಅನ್ಯಾಯ. ಇವತ್ತು ಅಡಿಗೆ ಮನೆ ನೋಡಿಬಿಟ್ರೆ ದುರ್ವಾಸನೆ ಮಯ. ಅನೇಕರು ಅಡಿಗೆ ಮನೆ ಇರೋದೆಲ್ಲ ಏನಂತ ತಿಳ್ಕೊಂಡಿದ್ದೀರಿ, ತಿನ್ನಬಾರದ ಪದಾರ್ಥಗಳು ಇರೋದು, ಈರುಳ್ಳಿ ಬೆಳ್ಳುಳ್ಳಿ ಕೋಸು ಏನು ತಿನ್ನು. ಮನೆ ನೋಡಿಬಿಟ್ರೆ ಎಷ್ಟೋ ಜನ ಮನೆಗೆ ಮೂಲಂಗಿಟ್ಟಿರ್ತಾರಲ್ಲ, ಇಲ್ಲಿ ಇಲಿ ಸತ್ವಾಸನೆ ಬಂದ ಬರ್ತಿರುತ್ತೆ ನೋಡಿದ್ರೆ. ಇಲಿ ಸತ್ತಿದೆಯಾ, ಇಲಿ ಸತ್ತಿದೆಯಾ, ಇಲ್ಲ ಮುಂದೆ ತಿಂದ ಸಾಯರ್ ಇಟ್ಕೊಂಡಿದ್ದಾರೆ ಅಂತ ಅರ್ಥ. ಅದು ಅಂದ್ರೆ ವಾಸನೆ ಹೇಳುತ್ತೆ ಕೆಟ್ಟದು. ಶಾಸ್ತ್ರ ಹೇಳುತ್ತದೆ ನಿಷಿದ್ಧ ಯಾವುದು ವಿಷಯದ ಅಂತ ಕೇಳೋದಕ್ಕೆ ತುಂಬಾ ಶಾಸ್ತ್ರ ಕೇಳಕ್ ಹೋಗಬೇಡಿ, ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಅಂತ ಹೇಳ್ತಾರೆ. ಆದ್ರೆ ಕಲರ್ ನೋಡಿ, ಕೆಲವು ಕೆಟ್ಟಗಿದೆ, ಕೆಟ್ಟೋಗಿದೆ, ತಿನ್ನ ಕೂತಿಯೋಗಿ ಅಲ್ಲೇ ಕೆಟ್ಟಿದೆ, ಹೊಟ್ಟೆ ಕೆಟ್ಟದೇ ಇರ್ತದೆ ತಿಂದ ಮೇಲೆ. ಕೆಟ್ಟ ವಾಸನೆ ದೇಹ ಕೆಟ್ಟದಾಗುತ್ತೆ, ಅದರಿಂದ ಅದು ಬಿವೇರ್ ಅಂತ ಹೇಳ್ತಾರೆ. ಆ ತರ ನೋಡ್ತಲ್ಲಿಗೆ ಬೋರ್ಡ್ ಹಾಕಿದ್ರೆ ಹೇಗೋ ಹಾಕಿ ಆ ಪರಮಾತ್ಮ ಆ ವಸ್ತುವಿನ ವಾಸನೆ ಇಟ್ಬಿಟ್ಟಿದ್ ನಾವೇನ್ ಮಾಡ್ತೇವೆ ಗೊತ್ತಾ, ಒಗ್ಗರಣೆ ಕಾಣದಂತ ಮಾಡ್ಬಿಡ್ತೇವೆ, ಅದು ತಪ್ಪಾಗುತ್ತೆ. ವಾಸನೆ ಮುಚ್ಚಿಬಿಡ್ತೇವೆ, ಅದನ್ನ ಮುಚ್ಚಬಾರದು, ಅದನ್ನ ರೋಗ ಮುಚ್ಚಿಕೊಂಡ್ರೆ ಹೇಗೋ ಹಾಕಿ ತಿನ್ನಬಾರದು ಅಂತ ಹೇಳೋದು ಪರಮಾತ್ಮ ಹಾಗೆ ಮಾಡಿರೋದು. ಮತ್ತೆ ಯಾಕೆ ಬೆಳೆಸಿದ್ದಾನೆ ಅಂದ್ರೆ ಪ್ರಾಣಿಗಳ ತಲೆಗೆ ಬರುತ್ತದನ. ಎಲ್ಲ ಆಹಾರ ಮನುಷ್ಯ ತಿನ್ನಬೇಕು ಅಂತ ದೇವರು ಸೃಷ್ಟಿ ಮಾಡಿಲ್ಲ. ಎಷ್ಟೇ ಎಷ್ಟೋ ವೆರೈಟಿಗಳಿದೆ ತಿನ್ನಕ್ಕೋಸ್ಕರವಾಗಿ, ಅದನ್ನ ಯೋಚನೆ ಮಾಡಿದ್ರೆ ಮನುಷ್ಯ ತಿನ್ನಕ್ ಹೋಗಬಾರದು. ಇವತ್ತು ಎಷ್ಟೋ ಜನ ಮಠಗಳಲ್ಲಿ ಏನ್ ಅಡಿಗೆ ಮಾಡೋ ಗೊತ್ತಿಲ್ಲ. ಎಷ್ಟೋ ಮಠಗಳಿಗೆ ಹೋದ್ರೆ ಕೋಸು ಟೊಮೆಟೊ ಬರೋ ಕಾಲ ಬಂದ್ಬಿಟ್ಟಿದೆ ಈಗ ನಿಧಾನವಾಗಿ. ಆ ಟ್ರಸ್ಟಿಗಳಿಗೆ ಅವ್ರಿಗೆ ಏನು ಗೊತ್ತಿರೋದಿಲ್ಲ, ಗಲಾಟೆ ಮಾಡೋದೊಂದು ಗೊತ್ತು, ಕೋರ್ಟ್ ಕಚೇರಿ ಹೋಗೋದಿಂದ ಗೊತ್ತು ಅವರಿಗೆ. ಆದ್ರಿಂದ ಎಷ್ಟೋ ಮಠಗಳಿಗೆ ಹೋದ್ರೆ ಸುಮಾರು 20 ಹೋಗಿದ್ರೆ ಶುದ್ಧ ಊಟ ಮಾಡಬಹುದಾಗಿತ್ತು. ಇವತ್ತು ವಾತಾವರಣ ಇಲ್ಲ, ಇವತ್ತು ಎಲ್ಲ ಎಕ್ಸೆಪ್ಷನ್ಸ್ ಕೆಲ ಇರಬಹುದು. ತುಂಬಾ ಮಠಗಳಲ್ಲಿ ನಿಯಮ ನೀತಿ ಏನೂ ಇರೋದಿಲ್ಲ ಅದರೊಳಗೆ. ಯಾತಕ್ಕೆ ಅಂದ್ರೆ ತಿಳುವಳಿಕೆನೇ.